தேவம் நாராயணமுனத்வா சர்வதோஷ விவர்த்திதம் பரிபூர்ணம் குருஷ்சான் கீதார்த்தம் வக்ஷாமி தேசதா அக்னிர்ஜோதி ரஹசுக்லம் முதலாயது தூமோ ராத்திரிஸ்ததா கிருஷ்ணா ஷண்மாசா தட்சிணாயனம் தத்ர சாந்திரமசம் ஜோதிஹி யோகி பிராப்ய நிவர்த்ததே சுக்லகிருஷ்ணே கதிஹ்யேதே ஜகதா சாஸ்வதேவதே ஏகையா யாதி அனாவிருத்திம் அன்யயா ஆவர்த்ததே புனஹா நைதே ஸ்ருதி பார்த்த ஜானன் யோகி முஹ்யதி கஷ்சன தஸ்மாத் சர்வேஷு காலேஷு யோகயுக்தோ பவார்ஜுனா ந ஏதே ஸ்ருதி பார்த்த ஜானன் யோகி முஹ்யதி கஷ்சன யோகி யோகியாதவனு ஏதே ஸ்ருதி எரடு தாரிகளன்ன ஜானன் தெரிந்துகொண்டரே நா கஷ்சன முஹ்ய எந்து கூட அவனு தாரி தப்போதில்ல தஸ்மாத் சர்வேஷு காலேஷு யோகயுக்தா பவார்ஜுன தஸ்மாத் ஆச்சரிந்த அர்ஜுன அர்ஜுனனே சர்வேஷு காலேஷு எல்லா காலங்களிலும் கூட யோகயுக்தா பவ யோகதிந்த கூடிதவனே ஆகு ஏதே ஸ்ருதி சோபாயே ஜ்ஞாத்வா அனுஷ்டாயன முஹ்யதி எல்லூ ஸ்ருதிகளன்னு கூட ஒழ்ளை ரீதி சாதனை மாடி சித்தி படுக்கொண்டே அவனிக்கு மோக இல்ல தாரியில் ஹோகக்கா தாரி தப்பிதிரே பாரி பஜீதி இதில் கொத்தித்தவனு சமஸ்யனே பரவாயில்ல அந்த தச்சாஹ ஸ்காந்தே அதான் ஸ்கந்த புராணத்தில் எடுத்தாரு ஸ்ருதி ஜ்ஞாத்வாச்ச சோபாயே அனுஷ்டாயச்ச சாதனம் ந கஷ்டின் மோகமாப்னோதி நச்சான்யா தத்ர வைகதி ஹீதி ஸ்ருதி ஜ்ஞாத்வா எரடு தாரிகளன்னு சரியா தெரிந்துகொண்டு சோபாயே சாதனமன்னு மாடத்தா சோபாயே அனுஷ்டாய ச சாதனம் உபாய சமேத்தவாத எரடு ஸ்ருதிகளன்னு தெரிந்துகொண்டு அனுஷ்டான மாடிதரே சாதனவன்ன நகச்சித் மோகம் ஆப்னோதி எந்தோ அவனுக்கு தாரியல்லி மோகம் உண்டாக சம்பவ இல்ல நச்சான்யா தத்ர வைகதி எரடு கத்தி விட்டு இன்னொந்து கத்தி எந்தில்ல எரடே ஒன்று அக்னி மார்க்க இன்னொந்து தூம மார்க்க ஹொரத்து பேர் சுக்லபட்ச கிருஷ்ணபட்ச ஈ ரீதியாகிதே அந்த ஹேளிதரு அல்ல 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 யாத்துக்கு யாத்துக்கு கால அந்தரே யாத்துக்கு ஹேளிதரு அந்த கேட்டிதரே அது ஒழகின அர்த்தம் ஹேளபேக்காகிதரே ஹேளேபேக்காதர ಒಂದು ಕವರಲ್ಲಿ ಲೆಟರ್ ಕೊಟ್ಟಾಗ ಹೇಗೋ ಹಾಗೆ ಏನು ತಿಳ್ಕೊಂಡು ಕವರ್ ಹೇಳಿದ್ರು ಮುಗಿದೋಗ್ಬಿಟ್ಟು ಅಷ್ಟೇ ಒಳಗೆ ಊರಲೇ ಇಲ್ದರೆ ಹೇಗೋ ಹಾಗಾಯ್ತು ಗೊತ್ತಾಯ್ತು ಹೊರಗೆ ಭೌತಿಕವಾಗಿ ಉತ್ತರಾಯಣ ಮಾಸ ಎಲ್ಲ ಕರೆಕ್ಟೇ ಅಲ್ಲಿ ಎಂಡ್ ಆಗಬಾರ್ದು ಎಲ್ಲಿ ಹೋಗಬೇಕು ಒಳಗಡೆ ಈಗ ಅಭಿಮಾನಿ ದೇವತೆಗಳು ಇನ್ನೂ ಮುಂದೆ ಹೋದಾಗ ಏನಾಗಬೇಕು ತಾರತಮ್ಯ ಅಲ್ಲಿ ಕೊನೆಗೆ ಸರ್ವೋತ್ತಮ ಅವೆಲ್ಲ ಇದ್ರೆ ಮಾತ್ರ ಕರೆಕ್ಟ್ ದಾರಿ ಇಲ್ದವ್ರು ಏನಾಗುತ್ತೆ ಸಾಧ್ಯ ಇಲ್ಲ ಅದ್ರದ್ದು ಹೇಳಿ ಸರಿಯಾಗಿ ಹೇಳಿದ್ದಾರೆ ಹಸುರಮೋಹನ ಎಲ್ಲ ಕಡೆ ಆಗ್ತಾರೆ ಹಸುರು ಒಂದೇ ಎರಡು ಕಡೆ ಅಲ್ಲ ಪ್ರತಿ ಸ್ಟೇಜಲ್ಲೂ ಹಸುರಮೋಹನ ಇದ್ದಿದ್ದೇನೆ ಅಯೋಗ್ಯರು ತಪ್ಪು ತಿಳಿತಾನೆ ಇರುತ್ತದೆ ಯೋಗ್ಯರು ಸರಿಯಾಗಿ ತಿಳಿತಾನೆ ಇರುತ್ತೆ ಆದರೆ ಇಲ್ಲಿ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ ಎಲ್ಲ ಪ್ರತಿಸತ್ಯ ದೇವತೆಗಳೆಲ್ಲ ಹೇಳೋದಕ್ಕೆ ಹೊರಟ್ರೆ ಲೆಂತಿ ಆಗ್ತದೆ ಅಂತ ಹೇಳಿಬಿಟ್ಟು ಸಂಕ್ಷಿಪ್ತ ಹೇಳ್ತಾರೆ ತಿಳ್ಕೊಂಡವ್ರಿಗೆ ಯೋಚನೆ ಉಳಿದವ್ರಿಗೆ ಏನಾಗುತ್ತೆ ಅದು ಕನ್ಫ್ಯೂಷನ್ ಆಗುತ್ತೆ ಕ್ಲಾರಿಟಿ ಕ್ಲಾರಿಫಿಕೇಶನ್ ತೊಗೊಂಡ್ರೆ ಒಳ್ಳೆಯದು ನನಗೆ ಗೊತ್ತಾಯಿತು ಅಂತ ಸ್ಟಾಪ್ ಮಾಡಿಕೊಂಡ್ರೆ ನಿಂತು ಹೋಗ್ಬಿಡ್ತಾರೆ ಅಷ್ಟೆ ಅದು ಹೌದು ಉಳಿದವ್ರಿಗೆ ಇಲ್ಲೇ ಇಲ್ಲ ಪ್ರಸಕ್ತಿನೇ ಇಲ್ಲ ಹೇಳಿದ್ನಲ್ಲ ಹಾಂ ಅದು ಯಾವ ಯೋಗ್ಯಗಳಿಗೆ ಅದು ಅರ್ಚರಾದಿ ಮಾರ್ಗ ಅಂಬೋದು ಮೋಕ್ಷಕ್ಕೆ ಹೋಗೋದಾರೆ ಈ ಧೂಮಾದಿ ಮಾರ್ಗ ಅಂಬೋದು ವಾಪಸ್ ಬರೋದಾರೆ ಅಂದ್ರೆ ಮತ್ತೆ ಹೋಗಿ ಹೋಗ್ತಾನೆ ಮೋಕ್ಷಕ್ಕೆ ಅವನು ಆ ಜನ್ಮದಲ್ಲಿ ಹೋಗಿಲ್ಲ ಅಂತ ಅರ್ಥ ಮುಂದೆ ಹೋಗೊಂದು ನಿಶ್ಚಿತ ಈ ನಮ್ಮ ಪ್ರಶ್ನೆ ಏನೀಗ ಈ ಲಾಸ್ಟ್ ಬರ್ತ್ ಹೋದಲ್ಲೋ ಡಿಸೈಡ್ ಮಾಡೋದು ಅಷ್ಟೇ ಈಗ ಲಾಸ್ಟ್ ಬರ್ತ್ ಹೋದಾದ್ರೆ ಅದು ಇಲ್ಲೋದ್ರೆ ಇದು ಅಷ್ಟೇ ಹೊರತು ಉಳಿದವರಿಗೆ ಇದು ರೂಲ್ಡ್ ಔಟ್ ಗೊತ್ತಾಯ್ತಾ ಅಯ್ಯೋ ಯಾರು ಸಾಧನೆ ಮಾಡಿಲ್ಲ ಯೋಗ್ಯಗಳಾಗಿಲ್ಲ ಅವ್ರಿಗೆ ಪ್ರಶ್ನೆ ಬರೋದೇ ಇಲ್ಲ ಇದೇ ವಾಪಸ್ ಬರ್ತಾನೋ ಇನ್ನೊಂದು ಸತಿ ಹುಟ್ಟುತ್ತಾನೋ ಅಷ್ಟೇ ಪ್ರಶ್ನೆ ಬಂದರೆ ಎಲ್ಲಿವರೆಗೂ ಧೂಮಾದಿ ಮಾರ್ಗದಲ್ಲಿ ಹೋಗ್ತಾನೋ ವಾಪಸ್ ಬರ್ತಾನೆ ಇಲ್ಲಿ ಹೋದರೆ ವಾಪಸ್ ಬರೋದಿಲ್ಲ ಅಷ್ಟೇ ಹೊರತು ಮೋಕ್ಷಕ್ಕೆ ಹೋಗೋದು ಮಾತ್ರ ಎಸಿತಾನೆ ಇಂಥ ಉತ್ಕ್ರಮಣ ಆಗೋದೇ ಇಲ್ಲ ಕೊನೆಯ ಜನದಲ್ಲಿ ಮಾತ್ರ ಇದು ಉತ್ಕ್ರಮಣ ಆಗೋದು ಗೊತ್ತಾಯ್ತಾ ಬೇರೆ ಉತ್ಕ್ರಮಣ ಆಗೋದಿಲ್ಲ ಗೊತ್ತಾಯ್ತಾ ಅದು ಸಾಧನ ಪರಾಧಕರ್ ಮಾಡ್ತಾ ಇದ್ರೆ ಏನಾಗತ್ತಾಗ ಬ್ರಹ್ಮ ಮಾರ್ಗದಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಅಗ್ನಿರ ಶ್ಲೋಕ ಅವೆಲ್ಲ ಸಿಗೋದಿಲ್ಲ ಧೂಮ ಮಾರ್ಗದಲ್ಲಿ ಹೋಗೋನಿಗೆ ವಾಪಸ್ ಬರೋ ಚಾನ್ಸ್ ಇದೆ ದಾರಿ ತಪ್ಪೋದು ಅಲ್ಲಿವರೆಗೂ ಹೋಗಿ ಎಲ್ಲೋ ದಾರಿ ತಪ್ಪಿಬಿಡ್ತಾನೆ ಮತ್ತೆ ಮತ್ತೆ ಬರ್ತಾನೆ ಆದರೆ ಅವನು ಸ್ವಾಗತವನ್ನು ಕಳೆದಿದ್ದರೆ ಮಾತ್ರ ಈ ಮೊದಲನೇ ದಾರಿ ಸಾಧ್ಯ ಉಳಿದವರಿಗೆ ಸಾಧ್ಯನೇ ಇಲ್ಲ ಈ ಒಂದು ಡ್ಯೂ ಇದ್ದರು ಪ್ರಾರಂಭ ಕರ್ಮ ಡ್ಯೂ ಇದ್ದಾಗ ಅಷ್ಟೇ ಇದು ಡ್ಯೂ ಇಲ್ಲವರಿಗೆ ಏನಾಗೋದಿಲ್ಲ ರಿಲೀವ್ ಆಗೋದಿಲ್ಲ ಇಂದ ಅವರು ರಿಲೀವ್ ಕೊಡೋದಿಲ್ಲ ಅಂದರೆ ಮುಂದೆ ಒಳಗೆ ಬರೋದೇ ಇಲ್ಲ ಅವರು ಸಂಸಾರದ ರಿಲೀವ್ ಸಿಕ್ಕ ಮೇಲೆ ಮೋಕ್ಷಕ್ಕೆ ಹೋಗಬೇಕು ಅವರು ಇಲ್ಲೊಂದು ಕಾಲ ಅಲ್ಲೊಂದು ಕಾಲ ಸಾಧ್ಯ ಇಲ್ಲ ಇಲ್ಲಿ ಒಂದು ಡ್ಯೂ ಇದ್ದು ಪ್ರಾರಂಭ ಕರ್ಮ ಡ್ಯೂ ಇದ್ದಾಗ ಅಷ್ಟೇ ಯಾವುದೋ ತೊಗೊಂಡು ಮರ್ತು ಬಿಟ್ಟಿರ್ತಾನೆ ಹೆಕ್ಕಾಗಿರುತ್ತೆ ಅವ್ರು ಅದು ಕೊಡೋರಿಗೂ ಬಿಡೋದಿಲ್ಲ ಅಂತ ನಾವು ಅಷ್ಟೇ ಅವ್ರ ರೂಲ್ಸ್ ಪ್ರಕಾರ ಬಿಡಾಗಿಲ್ಲ ಅದಕ್ಕೆ ಏನು ಮಾಡಬಾರ್ದು ರಿಟೈರ್ ಮೊದಲೇ ಏನು ಮಾಡಿಬಿಡ್ತಾರೆ ಎಲ್ಲ ಒಂದು ಎರಡು ಮೂರು ವರ್ಷಕ್ಕೆ ವಸ್ತು ಶುರು ಮಾಡಿಬಿಡುತ್ತೆ ಅಲ್ಲ ಯಾವುದು ಡ್ಯೂ ಇರಬಾರ್ದು ಅಂತೇಳಿ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿವಸ ತಕ್ಷಣ ಹೋಗಾಗಿರ್ಬೇಕು ಇಲ್ಲರೂ ಒಂದೊಂದಕ್ಕೆ ಆಗಾದ್ರೆ ಕೆಲಸ ಸುಲಭ ಆಮೇಲೆ ಮತ್ತೆ ಬಂದು ಹೋಗ್ಬೇಕು ಅದೇ ಬೇರೆ ಜೊತೆಗೆ ಅವನಾಳಿಬೇನೆ ಅಂತ ಕಳಿಸಿರ್ತಾರೆ ವಾಪಸ್. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮುಂದಿನ ಯಾವುದೇ ದಾರಿಗೆ ಡ್ಯೂ ಇಲ್ಲದೆ ಮಾಡ್ಕೋತಾರಲ್ಲ ಅದೇ ಪ್ರಾರಬ್ಧ ಕರ್ಮ ಕಳ್ಕೊಡೋದು ಅಂದರೆ ಹಾಗೆ. ಹೌದು ಅದು ಅದು ಬೇರೆ ಮುಂದಿನ ಸ್ಟೋರಿ. ಅರ್ಚರಾಜ ಮಾರ್ಗ ಮುಂದೆ ಹೋಗ್ಬೇಕದು. ಅರ್ಚರಾಜ ಮಾರ್ಗದಿಂದ ಮುಂದೆ ಹೋದ್ರೆ ಅಲ್ಲಿ ಡಿವಿಯೇಷನ್ ಮತ್ತೆ. ಇದು ಸ್ಟಾರ್ಟಿಂಗ್ ಇದು ಗೇಟಲ್ಲೇ ನಿಂತುಬಿಟ್ರೆ ಒಳಗೆ ಹೋಗೋ ಚಾನ್ಸೇ ಇಲ್ಲ. ಅರ್ಚರಾಜ ಮಾರ್ಗ ಮುಂದೆ ಹೋಗಿ ಅಲ್ಲಿ ಗರುಡ ಮಾರ್ಗ ಮಾರ್ಗ ಡಿವಿಯೇಟ್ ಆಗುತ್ತೆ ಆಮೇಲೆ. ಹಾಂ, ಏತೆ ಶ್ರುತಿ ಸೋಪಾಯೇ ಜ್ಞಾತ್ವಾ ನೈತೆ ಶ್ರುತಿ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರುತ್ತಿದೆ ಶ್ರೀಮದ್ ಭಗವದ್ಗೀತಾ ಭಾಷೆ ಅಷ್ಟಮೋ ಅಧ್ಯಾಯ. ನೈತೆ ಶ್ರುತಿ ಪಾರ್ಥ ಇತಿ ಮಾರ್ಗಜ್ಞಾನ ಮಾತ್ರೇಣ ಮೋಹಾಭಾವೋ ವಿಧೀಯತೆ ಇತಿ ಪ್ರತೀತಿ ನಿರಾಸ ಅರ್ಥಮ. ಇಲ್ಲಿ ಏನು ಹೇಳಿದರೆ, ನೈತೆ ಶ್ರುತಿ ಪಾರ್ಥ ಜಾನನ್, ಇವರು ತಿಳ್ಕೊಂಡ್ಬಿಟ್ರೆ ಮೋಹ ಇಲ್ಲ ಅಂತ ಹೇಳಿದ್ರು. ತಿಳ್ಕೊಂಡ್ಬಿಟ್ರೆ ಅಲ್ಲ, ಅನುಷ್ಠಾಯ ಅನ್ನ ಆಚರಣೆ ಮಾಡಿದರೆ ಅಂತ ಅರ್ಥ. ತಿಳ್ಕೊಂಡ್ರೆ ಅಲ್ಲ, ಆಚರಣೆ ಮಾಡಿದ್ರೆ. ಔಷಧಿ ತಗೋ ಗೊತ್ತಾಯ್ತು ಗೊತ್ತಾಯ್ತು ಅಂತ ವಾಸಿ ಆಗಲಿಲ್ಲ, ತಗೋಬೇಕು. ಅವ್ರು ಔಷಧಿ ತಗೊಂಡ್ರೆ ವಾಸಿ ಆಗುತ್ತೆ ಮತ್ತೆ ಥೇರಿ ತಗೊಂಡ್ಮೇಲೆ ಗೊತ್ತಾಗೋದು ಪ್ರಾಕ್ಟಿಕಲ್. ತುಂಬ ದಿನ ಏನು ಮಾಡ್ತಾರೆ, ಕೇಳು ಕೇಳು ಅಂತಷ್ಟು ಕೇಳ್ಬಿಡಿ, ಎಲ್ಲ ಕೇಳಿ ಆಯ್ತಲ್ಲ. ಈಗ ಪುರಾಣ ಪುಣ್ಯಕರು ಕೇಳು ಆಚರಿದ ಶ್ರವಣ ಮರಕಾನಂದ ವಿವಾದ್ರಿಂದ ಮುಂದೇನು ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಲ್ಲಿ ಶ್ರವಣ ಅಂತ ಹೇಳ್ತಾರೋ ಅಲ್ಲೇನದು ಅನುಷ್ಠಾನ ಅಂತ ತಿಳ್ಕೊಬೇಕು. ನನ್ನ ಮಾತು ಕೇಳು ಒಳ್ಳೇದಾಗತ್ತೆ ಅಂದರು, ಕೇಳಿದ ಒಳ್ಳೇದಾಗಲೇ ಇಲ್ಲ, ಮಾಡಲೇ ಇಲ್ಲ, ಕೇಳಿದ ಅಷ್ಟೇ. ಅವನು ಫಾಲೋ ಮಾಡ್ಬೇಕಬೇಡ. ಎಲ್ಲಿ ಕೇಳು ಅಂತಾರೋ ಅದಕ್ಕೆ ಕೇಳಿ ನಡೆ ಅಂತಾನೆ ಅರ್ಥ. ನನ್ನ ಮಾತು ಕೇಳಲಿಲ್ಲ ಹಾಳಾದ ಅಂತಾರೆ. ಕೇಳಲಿಲ್ಲ ಕೇಳಿದ್ನಲ್ಲ ಏನು ಹಾಳಾದ ಅಂತ ಕೇಳಿ, ಕೇಳಿದ ನಡ್ಕೊಳ್ಳಿಲ್ಲ ಅದಕ್ಕೆ ಹಾಳಾದ. ಅದು ಮಾತಿಗೆ ಸೇರಿದ್ದದ ಅಲ್ಲ ಕೂಡ. ಕೆಲವು ಪದಗಳು ಅದು ಫೋನ್ ಬಂತು ನೋಡು ಅಂತಾರೆ. ನೋಡ್ತಾ ಕೂತ್ಕೊಂಡ್ಬಿಟ್ರೆ ಹಾಗೇನೆ, ನೋಡು ಶಬ್ದಕ್ಕೆ ಏನು ಅರ್ಥ ಅಲ್ಲಿ, ಅಟೆಂಡ್ ಮಾಡು ಅಂತ ಅರ್ಥ. ನೋಡು ಅಂತ ಹೇಳಿದರೆ ಬಾತು ಅದೊಂದು ಪದಕ್ಕೆ ಹೊಸ ಅರ್ಥ ಕೊಡುತ್ತೆ. ಏನಾ ಹೌದು, ಯೋಗಿ ಯೋಗಿ ಆಗೇ ಇಲ್ಲ ಅವನು, ಬರೀ ಮಾಡಿದ. ಹಾಂ ಹಾಂ, ಉದಾಹರಣೆಗೆ ಎ ಟಿ ಎಂ ದುಡ್ಡು ಸಿಗುತ್ತೆ ನಿಮಗೆ, ಎ ಟಿ ಎಂ ದುಡ್ಡು ಸಿಗುತ್ತೆ, ಬೋರ್ಡ್ ನೋಡಿದ್ರೆ ಖುಷಿಯಾಗಿ ಹೋಗಿ ತೊಗೊಂಡ್ಬಿಟ್ಟೆ. ಏ ಅವ್ರಿಗೆ ಫಸ್ಟ್ ಅಕೌಂಟು ಇಲ್ಲ, ಅವ್ರ ನಂಬರ್ ಯಾವುದೂ ಇಲ್ಲ, ಅದ್ರ ಪಾಸ್ವರ್ಡು ಇಲ್ಲ. ಯಾವ ಸಾಧ್ಯ ಅದು, ಎ ಟಿ ಎಂ ಇದೆ ದುಡ್ಡು ಸಿಗ, ಯಾವಾಗ ಪ್ರೊಸೀಜರ್ ಇದೆ ಅದಕ್ಕೆ. ಈ ರೀತಿ ಮಾಡ್ಕೊಂಡು ಅವ್ರಿಗೆ ಅವೈಲೇಬಲ್ ಹೊರತು ಕಾರ್ಡೇ ಇಲ್ಲ. ಇನ್ನೇನು ಮಾಡ್ತಾನೆ ಅವನೀಗ, ಕಾರ್ಡ್ ತೊಗೋಬೇಕು. ಆಮೇಲೆ ಕಾರ್ಡ್ ಇಟ್ಕೊಂಡು ಅವ್ರು ಹಾಕ್ಲೇ ಇಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಹೋಗಿ ಅಷ್ಟೇ. ಅಪ್ಲೈ ಮಾಡ್ತಾ ಇಲ್ಲ, ಅದ್ರ ಪಾಸ್ವರ್ಡ್ ಕೊಟ್ಟು ತೋರಿಸ್ಬೇಕು, ಹಾಕ್ಬೇಕಲ್ಲ ಕಾರನ್ನ. ಸುಮ್ಮನೆ ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೊಂಡ್ರೆ ಬರಲೇ ಇಲ್ಲ ಅಂತ ಕೇಳಿದರೆ ಏನು ಹೇಳ್ತಾರಾಗ, ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ. ಅದು ಅದು ಅದೆಲ್ಲ ಅಂಡರ್ಸ್ಟುಡ್. ಪ್ರೊಸೀಜರ್ ಏನಿದೆ ಈಗ, ಈ ಎ ಟಿ ಎಂ ಕಾರ್ಡ್ ದುಡ್ಡು ತಗೋ ಇಷ್ಟು ಇರಬೇಕು, ಕಾರ್ಡ್ ಇರಬೇಕು, ಹೋಗಬೇಕು, ಹಾಕಬೇಕು, ತರಬೇಕು, ಮತ್ತೆ ಕ್ಯೂ ಇದ್ರೆ ಅವ್ನು ಹೇಳಿದರೆ ಅದು ಮುಕ್ಕೊಂಡು ಹೋದ ಹಾಗೇನೆ. ಹಾಗಲ್ಲ, ಮತ್ತೆ ಕಾಯ್ಬೇಕಲ್ಲಿ ಅದು ಹೋದಾಗ ಏನು ಮಾಡ್ಬೇಕು ಅವನೀಗ, ತನ್ನ ಸರದವರೆಗೂ ಕಾಯಬೇಕು, ತರಬೇಕು, ಅದೆಲ್ಲ ಅಂಡರ್ಸ್ಟುಡ್. ಅದು ಪ್ರೊಸೀಜರ್ ಏನು ಸೇರ್ಕೊಂಡ್ಬಿಡುತ್ತದು, ಎ ಟಿ ಎಂ ದುಡ್ಡು ತೊಗೊಂಡು ಬಂದ ಇಷ್ಟು ಇದ್ರೆ ಮಾತ್ರ ಸಾಧ್ಯ. ದುಡ್ಡು ತೊಗೊಂಡ್ ಬಂದ ಹೋದ ಬೀಗತೆಗಳು ಓಪನ್ ಮಾಡೋಕ್ಕೆ ಹೋದ್ರೆ ಬರುತ್ತಾ, ಸಾಧ್ಯ ಇಲ್ಲ. ಅದೇ ಅದಕ್ಕೆಲ್ಲ ಅನುಷ್ಠಾನ ಅಂತ ಕರೀತ. ಪ್ರತಿಯೊಂದು ಪದನ ಅನುಷ್ಠಾನ. ವೆಹಿಕಲ್ ಫ್ಯಾನ್ ಹಾಕು ಅಂತ ಹೇಳಿದ, ತಂದು ಹಾಕ್ಬಿಟ್ಟು, ಕನೆಕ್ಷನ್ನೇ ಇಲ್ಲ. ಫ್ಯಾನ್ ತೊಗೊಂಡು ಕರೆಂಟ್ ಬರುತ್ತೆ ಹೇಳೇ ಇಲ್ಲ ಅಂತ ಕೇಳಿದ್ರೆ, ಫ್ಯಾನ್ ವರ್ಕ್ ಮಾಡೋದು ಯಾವಾಗದು, ಕರೆಂಟ್ ಇದ್ರೆ ಮಾತ್ರ. ಸೊ ಫ್ಯಾನ್ ಹಾಕು ಇದು ಹಾಕು ಅನ್ನೋ ಪದಗಳಿಗೆ ಅರ್ಥ ಬರೋದು ಕರೆಂಟ್ ಇದ್ರೆ ಅಂತ ಹಾಕೋ. ಇವ್ನಿಗೆ ಲೈಫೇ ಇಲ್ಲ ಫಸ್ಟ್, ಅವ್ನಿಗೆ ಎಂಟ್ರಿನೇ ಇಲ್ಲ. ಅವೆಲ್ಲ ಅಂಡರ್ಸ್ಟುಡ್ ಆದ್ರೆ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಅದು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅನುಷ್ಠಾನ ಅಂತದೆ ಸಂಧ್ಯಾನ ಮಾಡೋ ಒಳ್ಳೇದಾಗುತ್ತೆ ಅಂತ ಹೇಳಿದ. ಅಂದರೆ ಅವನೇ ಮಾಡ್ದ, ಆಮೇಲೆ ಮತ್ತೆ ಒಳ್ಳೇದಾಗಲಿಲ್ಲ. ಅರ್ಥ ತಿಳ್ಕೊಂಡು ಮಾಡೋ ಅಂತ, ಪ್ರೊಸೀಜರ್ ಸರಿ ಇದೆ. ಅವಿಷ್ಟು ಮಾಡಿದಾಗ ಬಂತು. ಯಾವುದೇ ಕೆಲಸಕ್ಕೆ ಮಾಡೋ ಅಂದರೆ ಸರಿಯಾಗಿ ಮಾಡೋ ಅಂತಲೇ ಅರ್ಥ. ಬರ್ತೀರಿ ಅಂದರೆ ಸರಿಯಾಗಿ ಬರ್ತೀರಿ, ಪ್ರಾಮಾಣಿಕ ಹೇಳ್ತಾರೆ. ಯಾವುದೋ ಕಾರಣಕ್ಕೆ ಬರೋದು ಅಂದರೆ ಅದು ಎಕ್ಸೆಪ್ಷನ್ ಅಷ್ಟೇ. ಎಕ್ಸೆಪ್ಷನ್ ಯಾವಾಗಲೂ ರೂಲ್ ಪ್ರೂವ್ ಮಾಡೋದ್ರಿಂದ ತಿಳ್ಕೊಳ್ಳೋದೆಲ್ಲ ಭಾಗ ಒಂದು, ಅನುಷ್ಠಾನಕ್ಕೆ ತರೋದು ಒಂದು ಭಾಗ. ಯಾಕಿಲ್ಲ, ಅಪರಾಧ ಕರ್ಮವೂ ಬರಬೇಕು. ಅವನು ಪ್ರಾರಬ್ಧ ಕರ್ಮ ಇದ್ರೆ ಬರಲೇಬೇಕು. ಧೋಮ ಅದೇ ಹೋದ್ರೆ ಮತ್ತೆ ಬರ್ತಾನೆ ಅಂತ, ಅವ್ನು ಮತ್ತೆ ಬಂದೇ ಬರ್ತಾನೋ. ಆದ್ರಿಂದ ಅವ್ನು ಅದಕ್ಕೆ ಭೀಷ್ಮಾಚಾರ್ಯರು ಕೂಡ ಏನಾಗಲಿಲ್ಲ, ಬ್ರಹ್ಮಾಂಡೇ ಬಿಡಲಿಲ್ಲ. ಅವರು ತಮ್ಮ ಸ್ವಸ್ವರೂಪಕ್ಕೆ ಹೋದ್ರೆ ಹೊರತು ಅದು ಫೈನಲ್ ಆಗಲಿಲ್ಲ ಅವರಿಗೆ. ನೈತೆ ಶ್ರುತಿ ಕುತ ಏತತ್ ಯೋಗಿ ಇತ್ಯುಕ್ತತ್ವಾತ್ ಪುರಾಣ ಸಂವಾದ ಅಚ್ಚ ಇತ್ಯಾಹ ತಚ್ಚೇತಿ ಮೋಹ ಭಗವದ್ ವಿಸ್ಮೃತಿಯ ರೂಪ. ಮೋಹ ಮತ್ತೆ ಬರೋದಿಲ್ಲ, ಅದು ಅಂತ್ಯಕಾಲಕ್ಕೆ ಹರಿವಿಸ್ಮರಣೆ ಬರೋದಿಲ್ಲ. ಉಳಿದೊತ್ತಿನಲ್ಲಿ ಅವನಿಗೆ ಎಷ್ಟೇ ಸ್ಮರಣೆ ಇದ್ದರೂ ಅಂತ್ಯಕಾಲ ಸ್ಮರಣೆ ಬರೋದು ಭಾರಿ ಕಷ್ಟ. ಇಂಥವನಿಗೆ ಮಾತ್ರ ಬರುತ್ತೆ, ಬೇರೆಯವರಿಗೆ ಬರೋದಿಲ್ಲ. ಅನ್ಯ ಅಂದ್ರೆ ಭಗವತ್ ಪ್ರಾಪ್ತೇ ಹೇ, ಭಗವತ್ ಪ್ರಾಪ್ತಿಗೆ ಬೇರೊಂದು ದಾರಿ ಇಲ್ಲ. ಭಾಷ್ಯೆ ಪುರಾಣೇ ಚ ಅನುಷ್ಠಾಯಿತಿ ಆಕಾರಸ್ಥ ಆಕಾರಸ್ಥಾನೇ ಕ್ವಚಿತ್ ಈಕಾರೋ ಲೇಖಕ ದೋಷೇಣ ಪತಿತಃ ಮೂಲ ಪುಸ್ತಕೇಶು ಅದರ್ಶನಾತ್. ಒಂದು ನೋಟ್ ಕೊಡ್ತಾರೆ ಟೀಕಾರ, ಭಾಳ ಇಂಪಾರ್ಟೆಂಟ್ ನೋಟ್ ಇದು. ಕೆಲವು ಕಡೆ ಏನಾಗಿದೆ ಅಂದರೆ, ಇಲ್ಲಿ ನೋಡಿ ಆಚಾರ್ಯ ಬರೆದಿರೋದು ಏನದು, ಏತಿ ಶ್ರುತಿ ಸೋಪಾಯಿ ಜ್ಞಾತ ಅನುಷ್ಠಾಯ ಅಂತಿದೆ, ಕೆಲವು ಅನುಷ್ಠೀಯ ಅಂತ ಕೆಲವು ಕಡೆಗೆ ಇದೆ. ಗೊತ್ತಾಯ್ತಾ, ಅನುಷ್ಠೀಯ ಅಂತ ಒಂದು ಕಡೆಗೆ ಇದೆ, ಅದು ಸರಿಯಲ್ಲ ಅಂತ ಹೇಳಿದ್ರು. ಅದು ತಪ್ಪರ್ಕೊಂಡಿದ್ದಾರೆ ಅದನ್ನು. ಅನುಷ್ಠೀಯ ಅಂತ ರೂಪ ಬರೋದಿಲ್ಲ ಅದಕ್ಕೆ, ತಪ್ಪದು ಅಂತ ಹೇಳಿದ್ರು. ಅದು ಸರಿಯಾಗಿ ಆಚಾರ್ಯ ಪಾಠ ಇದ್ದಾಗ ಅದಕ್ಕೆ ಕಾರಣ ಕೊಟ್ಟು ಪ್ರೂವ್ ಮಾಡ್ತಾರೆ, ಇದು ಅನ್ಯ ಸರಿ ಆದ್ರಿಂದ ಅದು ತಪ್ಪು ಪಾಠ ಬಿಟ್ಟುಬಿಡಿ ಅಂದರು. ಭಾಷ್ಯೆ ಪುರಾಣೇ ಚ ಅನುಷ್ಠಾಯ ಇತಿ ಆಕಾರ ಸ್ಥಾನೇ ಕ್ವಚಿತ್ ಈಕಾರ ಅನುಷ್ಠಾಯ ಆಕಾರ ಅನುಷ್ಠೀಯ ಈಕಾರ ಅನುಷ್ಠಾಯ ಅಂತ ಬರಬೇಕಾದ್ರೆ ಅನುಷ್ಠೀಯ ಅಂತ ಬಂದಿದೆ, ಅದು ಸರಿಯಲ್ಲ. ಲೇಖಕ ದೋಷೇಣ ಪತಿತಃ ಬರ್ಕೊಳ್ಳೋ ಒಂದು ಪ್ರಿಂಟ್ ಮಿಸ್ಟೇಕ್ ಅಂತೀವಲ್ಲ ಹಾಗೆ, ಅದು ಈ ಎರರ್ ಸ್ಕ್ರೈಬಲ್ ಎರರ್, ಸ್ಕ್ರೈಬ್ ಅಂದರೆ ಕಾಪಿ ಮಾಡೋರು, ಅದು ತಪ್ಪು ಮಾಡ್ಕೊಂಡಿದ್ದಾನೆ, ಅದು ಬಿಟ್ಟುಬಿಡಿ ಅಪಪಾಠ ಅದು. ಯಾಕೆ ಮೂಲ ಪುಸ್ತಕೇಶು ಅದರ್ಶನ, ಮೂಲ ಪುಸ್ತಕಗಳಲ್ಲಿ ಅದಿಲ್ಲ. ಇದು ಟೀಕಾರ ಆಗಿರೋ ದೊಡ್ಡ ಒಂದು ಪಾಠ ಏನು ಅಂದರೆ ಅದು ಮೆಕ್ಯಾನಿಕಲಿ ಬರೆದಿಲ್ಲ, ಊಟ ನೋಡಿ ಬರೆದಿದ್ದಾರೆ, ಆದ್ದರಿಂದ ವೆರಿಫೈಡ್ ಆಧಾರ ಮಾಡ್ತಾರೆ. ನಮ್ಮ ಭಾರಿ ಗೊತ್ತಿದೆ, ಉಳಿದವರು ಸರಿ ಮಾಡಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆ ಕಾಲಕ್ಕೆ ಮೂಲ ಪುಸ್ತಕ ನೋಡೋದು ಅಂದರೆ ಎಷ್ಟು ಕಷ್ಟ, ಎಲ್ಲ ಪ್ರತಿಯೊಂದು ತಾಳೆಗೆರೆಯಲ್ಲೇ ಆಗಬೇಕು, ಅದಕ್ಕೆ ಲೈಟ್ ಬೇಕು, ಇದು ಬೇಕು, ಸುಮ್ಮನೆ ಸರಿಯಲ್ಲ ಅಂಥದ್ರೆ ನೋಡಿ ಬರೀತಾರೆ. ಇವತ್ತೆಲ್ಲ ಪ್ರಿಂಟೆಡ್ ಪುಸ್ತಕ ಇರುತ್ತೆ, ನೋಡಿದ್ರೆ ಕಷ್ಟ ಆಗೋದಿಲ್ಲ, ಇಂಟೆಕ್ಸ್ ಇರುತ್ತೆ, ಕಂಟೆಂಟ್ಸ್ ಇರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ಈಗ ಅದು ಕಂಪ್ಯೂಟರ್ ಇದ್ರಂತೂ ಕಣ್ಣು ಮುಚ್ಕೊಂಡು ಮಾಡ್ತಿರ್ಬೋದು. ಆದರೆ ಹಿಂದಕ್ಕೆ ಯಾವುದೆಲ್ಲ ಕಾಲಕ್ಕೆ ಇದೆಲ್ಲ ಮಾಡ್ತಾರೆ ಅಂದರೆ ಅವರೆಲ್ಲ ಮನುಷ್ಯ ಪದ್ಧತಿಯಿಂದ ಮಾಡಿದವರಲ್ಲೇ ಅಲ್ಲ, ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಲೇಖ ಅನುಷ್ಠಾಯ ಎಂಬ ಸರಿಯಾದ ರೂಪ, ಅನುಷ್ಠೀಯ ತಪ್ಪು ರೂಪ ಅಂತ ಹೇಳಿದರು. ಅನುಷ್ಠೀಯ ಏನು ಪ್ರಶ್ನೆನೇ ಇಲ್ಲ, ಅನುಷ್ಠಾನ ಮಾಡಬೇಕು ಅಂತ ಗೊತ್ತಿಲ್ಲದೆ ಬರ್ಕೊಂಡಿದ್ದಾನೆ ಅಷ್ಟೇ ಅವನು, ಗೊತ್ತಾಯ್ತಾ? ಒಬ್ಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಹಾಗೋ ಹಾಗೆ, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಮಾಡ್ಬೇಕು ನಾವಾಗ? ಇವ್ರು ಯಾರು ಆದ್ರಿಂದ ಲೇಖಕರ ದೋಷ ಅದು, ಯಾರ ದೋಷ ಅದು? ಒರಿಜಿನಲ್ ಬರೆದವ್ರದಲ್ಲ, ಇವ್ರ ತಪ್ಪದು, ಆದ್ರಿಂದ ಅದು ಬಿಟ್ಬಿಡ್ಬೇಕು, ಇಗ್ನೋರ್ ಮಾಡಿ. ಇಂಥ ಸೇಡ್ ಇಡ್ನಾಗ ಆಗುತ್ತೆ ಅವೆಲ್ಲ ಕೂಡ, ಅಂಥ ಮಿಸ್ಟೇಕ್ಸ್ ಎಲ್ಲ ಎಲ್ಲಿರುತ್ತೆ ನಿಮಗೆ? ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಅದೇನು ಮಾಡ್ತಾರೆ? ಕೋರ್ಟಲ್ಲಿ ಹೋದ್ರು ಕೂಡ ಅದಷ್ಟು ಇಗ್ನೋರ್ ಮಾಡೋದಲ್ಲ ಕೂಡ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಅದು ಕೌಂಟ್ ಮಾಡೋದು. ಯಾವುದು ಮೇಜರ್ ಇರುತ್ತಲ್ಲ ಟೈಟಲ್, ಅದರಲ್ಲಿ ಮಿಸ್ಟೇಕ್ ಆದರೆ ಹೋಯ್ತು, ಸಣ್ಣ ಪುಟ್ಟ ಇದ್ರ ಡೀಟೇಲ್ಸ್ ಅಲ್ಲಿ ಇದಾದ್ರೆ ಅದೇನಿಲ್ಲ. ಅಂತ ಪ್ರಸಂಗ ರೆಟಿಫಿಕೇಟನ್ನು ಕೊಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಬೇಸಿಕ್ ಇದ್ದಿದ್ರೆ ಮಾತ್ರ ಏನು ಮಾಡೋಕ್ಕಾಗದೆ. ಇವೆಲ್ಲ ಇದೆಲ್ಲ ಮಧ್ಯೆ ಮಧ್ಯೆ ಹೇಳೋದ್ರಿಂದ ಆದಷ್ಟು ಶುದ್ಧ ಪಾಠವನ್ನೇ ಓದಬೇಕು ಅಂತಲೂ ತಿಳಿಸಿಕೊಟ್ಟು. ಶ್ರೀ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿ ತಸ್ಯ ಶ್ರೀಮದ್ ಗೀತಾ ಭಾಷ್ಯಸ್ಯ ಟೀಕಾಯಾಂ ಜಯತೀರ್ಥ ಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ಅಷ್ಟಮೋ ಅಧ್ಯಾಯ ಸಮಾಪ್ತಃ. ಅಲ್ಲಿಗೆ ಭಾವದೀಪನು ಮುಗಿತು. ಕೊನೆಯ ಶ್ಲೋಕ ಈಗ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿಧಿತ್ವಾ ಯೋಗಿ ಪರಂ ಸ್ಥಾನ ಉಪೈತಿ ಚಾದ್ಯಂ. ಇದನ್ನೆಲ್ಲ ಕೇಳಿ ಏನು ಮಾಡಬೇಕು ಅಂತ ಹೇಳಿದಕ್ಕೆ ಉತ್ತರ ಈಗ. ಅವರಿಗಂತೂ ತಿಳ್ಕೊಂಡು ಅನುಷ್ಠಾನ ಮಾಡಿದ್ರು ಮೋಕ್ಷಕ್ಕೆ ಹೋದರು. ನಮಗೇನು ಉಪಯೋಗ ಅಂದರೆ ತಿಳ್ಕೊಂಡಿದ್ದಕ್ಕೆ ಎಷ್ಟು ಫಲ ಇದೆ. ಏನದು? ವೇದೇಶು ಯಜ್ಞೇಶು ತಪಸ್ಸು ಚ ಏವ ದಾನೇಶು ಯತ್ ಪುಣ್ಯಫಲಂ ಪ್ರತಿಷ್ಠಂ. ವೇದಗಳನ್ನು ಓದಿದಾಗ ಏನು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ಯಜ್ಞ ಮಾಡಿದಾಗ ಏನು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ತಪಸ್ಸು ಮಾಡಿದಾಗ ಏನು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ದಾನ ಧರ್ಮ ಮಾಡಿದಾಗ ಏನು ಪುಣ್ಯ ಬರುತ್ತೋ ಅಂತ ಹೇಳ್ತಾರೆ. ಅಷ್ಟೆಲ್ಲ ಪುಣ್ಯ ಕೂಡ ಇಷ್ಟು ತಿಳ್ಕೊಂಡ್ರೆ ಸೇರ್ಕೊಂಡ್ಬಿಡುತ್ತಾರೆ ಅಲ್ಲಿ ಅಂತ ಹೇಳಿ. ಅಂದರೆ ಅಷ್ಟು ಮಹತ್ವಪೂರ್ಣವಾದ ವಿಷಯ ಇದು ಅಂತ ಅರ್ಥ. ಅಂದರೆ ದಾನಾದಿಗಳನ್ನು ವೇದ ಓದೋರು ಮಾತ್ರ ಇದು ಗೊತ್ತಾಗುತ್ತೆ, ಉಳಿದವರಿಗೆಲ್ಲ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಅತ್ಯೇತಿ ತತ್ಸರ್ವಂ ಇದಂ ವಿಧಿತ್ವ, ಇದಂ ವಿಧಿತ್ವ ಎಂದು ತಿಳ್ಕೊಂಡ್ರೆ ತತ್ಸರ್ವಂ ಅತ್ಯೇತಿ ಅದನ್ನೆಲ್ಲ ದಾಟಿ ಮುಂದೆ ಹೋಗ್ಬಿಡ್ತಾನೆ. ಯೋಗಿ ಪರಂ ಸ್ಥಾನ ಉಪೈತಿ ಚಾತ್ಯಂ, ಬನ್ನಿ ಎಲ್ಲಿಗೆ ಹೋಗ್ತಾನೆ? ಪರಂ ಸ್ಥಾನ ಉಪೈತಿ, ಪರಂ ಪರಮಾತ್ಮನ ಹತ್ರ ಹೋಗಿ ಆದ್ಯಂ ಮೂಲಭೂತವಾದ ಸ್ಥಾನ ಅದು ಇರಬೇಕಾದ ಜಾಗ ಅಲ್ಲಿಗೆ ಹೋಗ್ತಾನೆ. ಬಟ್ ಮಿನಿಮಮ್ ಯೋಗಿ ಆಗಿರಬೇಕು. ಯೋಗಿ ಆದ್ಯಂ ಪರಂ ಸ್ಥಾನಂ ಉಪೈತಿ, ಯೋಗಿಯಾದವನು ಆದ್ಯವಾದ ಶ್ರೇಷ್ಠವಾದ ಸ್ಥಾನವನ್ನು ಉಪಏತಿ ಹೊಂದುತ್ತಾನೆ. ಇದು ತಿಳ್ಕೊಂಡಕ್ಕಾದ ಉಪಯೋಗ. ಆದ್ದರಿಂದ ಫಲಶ್ರುತಿ ಇದು, ಇಡೀ ಗೀತೆಗೆ ಫಲಶ್ರುತಿ ಹೇಗೋ ಒಂದೊಂದು ಅಧ್ಯಾಯಕ್ಕೂ ಫಲಶ್ರುತಿ. ಈ ರೀತಿಯಾದ ವೇದಾದಿಗಳನ್ನ ಅಧ್ಯಯನಾದಿಗಳನ್ನು ಮಾಡಿ ಏನು ಪುಣ್ಯ ಪಡಿತಾನೆ ಆ ಪುಣ್ಯದಲ್ಲಿ ಬರುತ್ತೆ ಅಂತ ಹೇಳಿದ್ರಿಂದ ಅಷ್ಟು ಪುಣ್ಯ ಇಳ್ಕೊಂಡು ಒಂದು ರಸ ಇರುತ್ತೆ. ಇಷ್ಟೇ ಎಷ್ಟು ಎಷ್ಟು ಹಣ್ಣಿನ ರಸ ಇದೆ ಅದರೊಳಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಒಂದು ಇದಾಗುತ್ತೆ, ದೊಡ್ಡ ಬಕೆಟ್ ನೆಷ್ಟಾಗೋದು ಇಷ್ಟೇ ಎಷ್ಟು ಸೇರಿದ್ರು. ಇದಿಷ್ಟು ಅದರಲ್ಲಿ ಅಡಕವಾಗಿರೋದ್ರಿಂದ ಅದು ಬೈಪಾಸ್ ಮಾಡಿ ಬಂದಿಲ್ಲ, ಏನಾಗಿದೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತ. ಸಾರದಲ್ಲಿ ವಸ್ತುವಿನ ವಸ್ತುವೆಲ್ಲ ಸೇರಿರೋ ಹಾಗೆ ಸೇರಿದೆ, ಸರಿಯಾಗಿ ತಿಳ್ಕೊಳ್ಳೇಬೇಕು ಅಂತ ತಾತ್ಪರ್ಯ. ಶ್ರೀ ಭಗವಾನ್ ವಾಚ 9ನೇ ಅಧ್ಯಾಯ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಅಶುಭಾತ್. ಶ್ರೀ ಭಗವಾನ್ ವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯತ್ ಜ್ಞಾತ್ವ ಮೋಕ್ಷಸೇ ಅಶುಭಾತ್. ಅರ್ಜುನ ಇದಂ ಈಗ ತೇ ನಿನಗೆ ಗುಹ್ಯತಮಂ ಗುಹ್ಯತಮ ಗುಹ್ಯ ಗುಹ್ಯತರ ಗುಹ್ಯತಮ ಗುಹ್ಯ ಅಂದರೆ ರಹಸ್ಯ, ಗುಹ್ಯತರ ಅಂದರೆ ಅತ್ಯಂತ ರಹಸ್ಯ, ಭಾರಿ ರಹಸ್ಯ ಶ್ರೇಷ್ಠವಾದ ನಿನಗೆ ಹೇಳ್ತಾ ಇದ್ದೇನೆ. ವಕ್ಷ್ಯಾಮಿ ಪ್ರವಕ್ಷ್ಯಾಮಿ ಸರಿಯಾಗಿ ಹೇಳ್ತೇನೆ, ನೀನು ತಿಳಿ ತಿಳಿಯಾಗಿ ಹೇಳ್ತೇನೆ ಅಂತ ಹೇಳ್ತೇನೆ ಕೇಳು. ನನಗೆ ಯಾಕೆ ಹೇಳ್ತಿ ಅಂತ ಕೇಳಿದರೆ ಅನಸೂಯವೇ, ನಿನ್ನ ಗುಣ ಇದೆ ಅದಕ್ಕೆ ಹೇಳ್ತೇನೆ ಅಂತ ಹೇಳ್ತಾರೆ. ಏನು ಗುಣ ಅದು? ಅನಸೂಯ, ಅಸೂಯಾರಹಿತತ್ವ. ಅನಸೂಯ ಅಂತ ಓದ್ಕೋಬಾರ್ದು, ಅನಸೂಯ. ಅಸೂಯ ಇಲ್ಲದವನಾದ್ರಿಂದ ಹೇಳ್ತೇನೆ, ಅಂದರೆ ಹೊಟ್ಟೆ ಕಿಚ್ಚಿಪಡೋ ಸ್ವಭಾವದಿಂದ ಅಲ್ಲ ಅದಕ್ಕೆ ಹೇಳ್ತೇನೆ ಅಂತ ಅರ್ಥ. ಈ ಮಾತು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅರ್ಜುನ ಏಕಲವೆನ್ಕೊಂಡು ಅಸೂಯೆ ಪಟ್ಟುಬಿಟ್ಟ, ಅದಕ್ಕೆ ಅವನು ಹೆಬ್ಬೆರಳು ಹೋಗ್ಬಿಡ್ತು ಪಾಪ ಅಂತೇಳಿ ಇವತ್ತೆಲ್ಲ ಬರೆಯೋರು ಹಾಗೆ ಬರೆಯೋದು. ಅರ್ಜುನ ಮಾಡಿದ ತಪ್ಪಿಗೆ ಪಾಪ ಅವನ ಕೈ ಕಳ್ಕೊಂಡ, ಇವನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಮೇಲಿನವ್ರು ಕೆಳಗಿನವ್ರನ್ನ ಅಂಥೇಳಿ ವಿರೋಧವಾದ ಶುರು ಮಾಡಿಬಿಡ್ತಾರೆ. ಆಚಾರ್ಯ ಹೇಳಿ ಕೃಷ್ಣ ಹೋಗ್ತಾನೆ, ಯಾವ ನೀನು ಅಸೂಯೆ ಇಲ್ಲ ಅಂಥೇಳಿ ಹೇಳ್ತೇನೆ ಹೊರತು ಬೇರೆ ಅಲ್ಲ. ಅಸೂಯ ದೋಷ ಅರ್ಜುನ ಇದ್ದಂತ ಗೀತಾ ಕೇಳಿ ಯೋಗನೇ ಬರ್ತಿರಲಿಲ್ಲ. ಭಾಗವತ ಕೇಳಬೇಕಾದ್ರೆ ಹೇಳ್ತಾರೆ, ಧರ್ಮ ಪ್ರೋಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಯಾರಿಗೆ ಮಾತ್ಸರ್ಯ ಇಲ್ಲ ಅದವ್ರಿಗೆ ಕೇಳಬೇಕು, ಉಳಿದವ್ರಿಗೆ ವರ್ಕ್ ಮಾಡಲ್ಲ ಅಂತ ಹೇಳಿಬಿಟ್ಟಿದ. ಮಾತ್ಸರ್ಯ ಇದ್ದು ಭಾಗವತ ಆದಿಗಳನ್ನು ಕೇಳಿದರೆ ಏನಾಗೋದಿಲ್ಲ, ಅದು ವರ್ಕ್ ಮಾಡೋದಿಲ್ಲ. ಅದೇ ರೀತಿ ಅಸೂಯೆ ಇದ್ದವರಿಗೆ ಈ ಭಾಗ ತಿಳಿಯ, ಇದರಿಂದ ಎಲ್ಲರಿಗೂ ಉಪಯೋಗ. ಏನು ಉಪಯೋಗ? ಅಸೂಯೆ ಇದ್ದವರಿಗೆ ಈ ಭಾಗ ತಿಳಿಯೋದಿಲ್ಲ, ಅಸೂಯೆ ಇಲ್ಲದವರಿಗೆ ಮಾತ್ರ ತಿಳಿಯುತ್ತೆ. ಅದು ದೊಡ್ಡ ಗುಣ, ಅದು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಅಸೂಯೆ ಬಿಟ್ಟಿರೋ ಮಾತ್ಸರ್ಯ ಅಸೂಯೆ ಎರಡು ಏನವು? ಸಿನಾನಿಯಂಸವು. ಅನಸೂಯವೇ ಅಂದರೂ ಒಂದೇ, ನಿರ್ಮತ್ಸರಾಣಾಂ ಸತಾಂ ಅಂದರೂ ಒಂದೇ. ಜ್ಞಾನಂ ವಿಜ್ಞಾನ ಸಹಿತಂ ಏನು ಹೇಳ್ತೇನೆ ಹಿಂದೆ ಹೇಳಿದ್ದಾಗ ಶುರು ಮಾಡಿದಾಗ ಎಷ್ಟನೇ ಅಧ್ಯಾಯ ಶುರುವಾದಾಗ ಹೇಳಿದ್ದು ನೆನಪಿದೆಯಾ? ಏಳು. ಏಳು ಶುರುವಾಗಬೇಕಾದ್ರೆ ಅಸಂಶಯಂ ಸಮಗ್ರಮ್ಮ ಯಥಾಜ್ಞಾಸಿತ ಶೃಳು ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸ್ಯ ಅಶುಭಾತ್ವ ಅಂತ ಅಲ್ಲಿ ಹೇಳಿದಾಗ ಅಲ್ಲೂ ಹೇಳಿದ್ದ ಪರಮಾತ್ಮ. ಯಜ್ಞಾತ್ವ ನೇಹಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಅಂಥೇಳಿ ಮನುಷ್ಯಾನಾಂ ಸಹಸ್ರ ಹೇಳಲು ಶುರು ಮಾಡಿ. ಏಳನೇ ಅಧ್ಯಾಯದಲ್ಲಿ ಮೊದಲೇ ಬಂದಿದೆ. ಇನ್ನೊಮ್ಮೆ ಹೇಳ್ತಾನೆ, ಈಗ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸ್ಯ ಅಶುಭಾತ್. ಅದು ತಿಳ್ಕೊಂಡ್ಬಿಟ್ಟು ಏನಾಗುತ್ತೆ ಗೊತ್ತಾ? ಮತ್ತೆ ಯಥಾ ಪ್ರಕಾರ ತಿಳ್ಕೊಂಡ್ಮೇಲೆ ನಡೆಸಿದರೆ ಅಶುಭಾತ್ ಮೋಕ್ಷಸೆ, ಅಶುಭವನ್ನು ದಾಟಿಬಿಡಿದೆ, ಅಮಂಗಳ ನಿನಗಾಗೋದೇ ಇಲ್ಲ, ಸಂಸಾರನೇ ಅಮಂಗಳ, ಅಂದರೆ ಮೋಕ್ಷಕ್ಕೆ ಹೋಗ್ತಿ ಅಂತ ಅರ್ಥ. ಸಂಸಾರದಲ್ಲಿದ್ದು ಅಮಂಗಳದ ಪ್ರಶ್ನೆ ಬರೋದಿಲ್ಲ, ಸಂಸಾರವೇ ಅಮಂಗಳ ಆದ್ರಿಂದ ಏನು ಮಾಡಬೇಕು? ಅದನ್ನು ಸಂಸಾರ ಬಿಟ್ಟೇ ಹೋಗ್ಬೇಕು ಹೊರತು ಸಂಸಾರದಲ್ಲೂ ಇರಬೇಕು ಮೋಕ್ಷಕ್ಕೆ ಹೋಗ್ಬೇಕು ಎರಡೆರಡು ಕಡೆ ಸಾಧ್ಯ ಇಲ್ಲ. ಏನು ಮಾಡಬೇಕು ಅವನು? ತದಲಂ ಬಹುಲೋಕ ವಿಚಿಂತನೆ, ಇದು ಬಿಡಬೇಕು ಅಲ್ಲಿ ಹೋಗಬೇಕು. ಮೋಕ್ಷಸೆ ಅಶುಭಾತ್, ಏಳೇ ಹತ್ತಿರ್ತಾರೆ, ಕೆಳಗಿನ ಕಾಲು ಮೇಲಕ್ಕೆ ಎತ್ತ ಹೋದ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇನ್ನು ಬರೀ ಒಂದೇ ಕಾಲು ಎತ್ತ ಹೋದ್ರೆ, ಒಂದು ಕಾಲು ಇನ್ನೊಂದು ಕಾಲು ಎಷ್ಟು ಬೇರೆ ಎತ್ತಿದ್ರು ಏನಾಗೋದಿಲ್ಲ ಅವನು, ಹೋಗೋದು ಇನ್ನೊಂದು ಜೊತೆಗೆ ಹೋಗ್ತಿರ್ಬೇಕಾದ್ರಿಂದ ಇದನ್ನು ತಿಳ್ಕೊಂಡೇ ಹೋಗ್ಬೇಕು. ಜ್ಞಾನ ವಿಜ್ಞಾನಗಳನ್ನು ಅದನ್ನ ಹೇಳ್ತಾರೆ ನೋಡಿ, ಕರೆಕ್ಟ್. ಸಪ್ತಮಾಧ್ಯಾಯೋಕ್ತಂ ಸ್ಪಷ್ಟ ಐತಿ ಅಸ್ಮಿನ್ ಅಧ್ಯಾಯ, ಉತ್ತರ ಅಲ್ಲೇ ಬರೆದಿದ್ದಾರೆ. ಏಳನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ಇಲ್ಲಿ ಒಂದೇ ಸ್ಪಷ್ಟ ಮಾಡ್ತಿದ್ದಾರೆ, ಹೇಳಿದ್ದನ್ನು ಹೇಳ್ತಾರಲ್ಲ ಸ್ಪಷ್ಟ ಮಾಡ್ತಿದ್ದಾರೆ ಅಂತ ಹೇಳಿದಾಗ ರಿಪಿಟೇಷನ್ ಅಲ್ಲ. ಪೂರ್ವ ಸಂಗತತ್ವೇನ ಅಧ್ಯಾಯಾರ್ಥವಾ ಸಪ್ತಮೇತಿ ಭಗವನ್ ಮಹಾತ್ಮ್ಯಂ ಇತಿ ಶೇಷ. ಏಳನೇ ಅಧ್ಯಾಯದಿಂದ ಏನು ಶುರುವಾಗಿತ್ತು? ಭಗವನ್ ಮಹಾತ್ಮ್ಯ, ಅದನ್ನು ಇನ್ನೂ ವಿಸ್ತಾರ ಮಾಡ್ತಾರೆ ಅಂತ ಅರ್ಥ. ಪದಾರ್ಥ ಜ್ಞಾನಪೂರ್ವಕಂ ವಾಕ್ಯಾರ್ಥ ಜ್ಞಾನಮಿತಿ ಸಪ್ತಮುಕ್ತ ಪದಾರ್ಥಾನ್ ಅಷ್ಟಮೇ ವ್ಯಾಖ್ಯಾಯ ನವಮೇ ತದ್ವಾಕ್ಯಾರ್ಥಂ ಸ್ಪಷ್ಟೀಕರೋತಿ ಇತ್ಯರ್ಥ. ಒಂದು ನಿಯಮ ಏನು ಅಂದರೆ, ಪದಾರ್ಥ ಜ್ಞಾನಪೂರ್ವಕಂ ವಾಕ್ಯಾರ್ಥ ಜ್ಞಾನ, ವಾಕ್ಯಾರ್ಥಕ್ಕೆ ಯಾವಾಗ ಏನು ಗೊತ್ತಾಗಬೇಕು? ವಾಕ್ಯ ಅಂದ್ರೆ ಏನು? ಪದಗಳ ಗುಂಪು. ಸೊ ವಾಕ್ಯಾರ್ಥ ಗೊತ್ತಾಗಬೇಕಾದ್ರೆ ಏನಾಗಬೇಕಾಗ? ಪದಗಳ ಅರ್ಥ ಗೊತ್ತಾಗಬೇಕು. ಅದಕ್ಕೆ ಪದಾರ್ಥ ಜ್ಞಾನಪೂರ್ವಕಂ ಯಥಾ ವಾಕ್ಯಾರ್ಥ ಜ್ಞಾನಂ, ಪದಾರ್ಥ ಜ್ಞಾನಗಳನ್ನು ತಿಳಿದಾದ್ಮೇಲೆ ವಾಕ್ಯಾರ್ಥ ಜ್ಞಾನ ಅಂತ ಹೇಳಿ ಇರೋದ್ರಿಂದ ಸಪ್ತಮುಕ್ತ ಪದಾರ್ಥ ಅನಷ್ಟಮಿ. ಸಪ್ತಮದ ಹೇಳಿದ ಪದಗಳ ಅರ್ಥ ಬಂತು. ಏನೇ ಪದಗಳು ಬಂದಿರ್ತಾರೆ ಸಪ್ತಮದಲ್ಲಿ? ಅಲ್ಲ, ಏನೇ ಬಂದಿತ್ತು? ಅಧ್ಯಾತ್ಮ, ಅಧಿಯಜ್ಞ, ಅಧಿಭೂತ ಅವೆಲ್ಲ ಬಂದಿತ್ತು. ಅವನ್ನ ಎಲ್ಲಿ ಹೇಳಿದ್ದ? ಎಂಟನೇ ಅಧ್ಯಾಯದಲ್ಲಿ ಕ್ಲಿಯರ್ ಮಾಡಿದ್ದು, ಶುರು ಮಾಡಿದ್ದೆ ಹಾಗೆ. ಅರ್ಜುನ ಪ್ರಶ್ನೆಗೆ ಏನಂತ ಹೇಳಿದಾಗ ಇದೇನಿದೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಕೇಳಿದ. ಆ ಪದಗಳು ಎಲ್ಲಿ ಬಂತು? ಏಳನೇ ಅಧ್ಯಾಯದೊಳಗೆ. ಅದು ವಿವರಣೆ ಎಲ್ಲಿ ಬಂತು? ಎಂಟರೊಳಗೆ. ಈ ಕಂಟಿನ್ಯೂಷನ್ ಇದರಲ್ಲಿ ಬರುತ್ತೆ, ಪದಾರ್ಥ ವಾಕ್ಯಾರ್ಥ ಈಗ ಮುಂದಿನ ವಿವರಣೆಗಳು. ಪದಾರ್ಥ ಅಷ್ಟಮೇ ಅಷ್ಟಮೇ ವ್ಯಾಖ್ಯಾಯ ನವಮೇ ತದ್ ವಾಕ್ಯಾರ್ಥಂ ಸ್ಪಷ್ಟೀಕರೋತಿ ಇತ್ಯರ್ಥ. ಒಟ್ಟು ಪದಾರ್ಥ ಆಯ್ತು, ಈಗ ವಾಕ್ಯಾರ್ಥ ಆಯ್ತು, ಅದು ಸ್ಪಷ್ಟೀಕರಣ ಬೇಕು. ಈ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇವಂತ ಪರಮಾತ್ಮ ಹೊರಡ್ತಾನೆ. ಇದು ಎಂಥ ವಿದ್ಯೆ ಗೊತ್ತಾ? ಇದು ರಾಜವಿದ್ಯಾ, ರಾಜವಿದ್ಯಾ, ಆಮೇಲೆ ರಾಜಗುಹ್ಯ, ರಾಜವಿದ್ಯಾ ರಾಜಗುಹ್ಯ ಪವಿತ್ರಂ ಇದಮುತ್ತಮ್ ಪವಿತ್ರ, ಇವೆಲ್ಲ ಅದಕ್ಕೆ ಅಬ್ಜೆಕ್ಟಿವ್ಸ್. ಇದು ರಾಜವಿದ್ಯೆ, ಇದು ರಾಜಗುಹ್ಯ, ಇದು ಪವಿತ್ರ, ಇದು ಇದಂ ಉತ್ತಮ ಉತ್ತಮ, ಪ್ರತ್ಯಕ್ಷಾವಗಮಂ ಪ್ರತ್ಯಕ್ಷ ಅನುಭವಕ್ಕೆ ತಂದುಕೊಡೋ ವಿಚಾರ, ಧರ್ಮ್ಯಂ ಧರ್ಮ ಸಾಧನ, ಸುಸುಖಂ ಮಾಡಲಿಕ್ಕೆ ಭಾರಿ ಸುಲಭ. ಎಷ್ಟು ಪ್ರಾಕ್ಟೀಸ್ ಇವೆಲ್ಲ ಕೂಡ ಒಂದೊಂದು ವಿಷಯನೂ ಗ್ರೇಟ್. ಇದು ರಾಜವಿದ್ಯೆಯಾಗಿದೆ, ರಾಜಗುಹ್ಯವಾಗಿದೆ, ಪವಿತ್ರವಾಗಿದೆ, ಉತ್ತಮವಾಗಿದೆ, ಪ್ರತ್ಯಕ್ಷ ಅವಗಮಂ ಅನುಭವಕ್ಕೆ ಬರುತ್ತೆ, ಧರ್ಮ್ಯಂ ಧರ್ಮಕ್ಕೆ ಸಾಧನವಾಗುತ್ತೆ. ಇಷ್ಟು ದೊಡ್ಡದು ಅಂತ ಹೇಳ್ತೀವಿ ಭಾರಿ ಕಷ್ಟ ಅಂದರೆ, ಕರ್ತು ಅನುಷ್ಠಾನ ಮಾಡೋದಕ್ಕೆ ಸುಸುಖ ಭಾರಿ ಸುಲಭ, ಸುಲಭ ಅಂತ ಹೇಳಿ ಭಾರಿ ಸುಲಭ. ಸುಸುಖ ತಿಳ್ಕೊಂಡವರಿಗೆ ಒಂದು ಸೆಕೆಂಡ್ ಕೆಲಸ, ಗೊತ್ತಿಲ್ಲದವರು ಆಡ್ತಾರೆ ಇರ್ತಾರೆ 2 ಗಂಟೆ ಆದರೂ ಕೂಡ, ಮುಂದಕ್ಕೆ ಒಂದು ಗೊತ್ತಿಲ್ಲ ನೋಡಿದ್ರೆ ಕರೆಕ್ಟ್ ಒಂದು ತಿನ್ಸೆ ಚೇಂಜ್ ಮಾಡಿಬಿಡ್ತಾರೆ. ಗೊತ್ತಿದ್ರೆ ಎಷ್ಟೋ ಸರಿ ಸರಿಯಾಗಿ ಮಾಡೋದು ಭಾರಿ ಸುಲಭ, ತಪ್ಪಾಗಿ ಮಾಡೋದು ಭಾರಿ ಕಷ್ಟ. ಇಷ್ಟಾದರೂ ಪ್ರಯೋಜನ ಇಲ್ಲ, ತಪ್ಪಾಗಿ ಮಾಡೋದು ಕಷ್ಟ, ಕೊನೆಗೆ ಫಲ ಇಲ್ಲ. ಸರಿಯಾಗಿ ಮಾಡೋದು ಸುಲಭ, ಒಳ್ಳೆ ಫಲ. ಅದಕ್ಕೆ ಸುಸುಖಂ ಕರ್ತುಮ, ಇದರಿಂದ ಇನ್ನೊಂದೇನು ವಾಮಾಚಾರ ಇತ್ಯಾದಿ ಮಾಡ್ತಾರೆ. ಕಲಿಯೋದು ಎಷ್ಟು ಕಷ್ಟ, ಮಾಡೋದು ಎಷ್ಟು ಕಷ್ಟ, ಸಿಕ್ಕಾಕೊಂಡು ಎಷ್ಟು ಕಷ್ಟ, ಫಲ ತಂದರೂ ಸುಖ ಇಲ್ಲ. ಎಲ್ಲ ಸ್ಟೇಜಲ್ಲೂ ಕೂಡ ಕಷ್ಟ ಅದು, ಅರ್ಥ ಆಯ್ತಾ? ಇದು ಒಳ್ಳೆಯದಾದರೆ ಯಾವ ಸಮಸ್ಯೆನೂ ಇಲ್ಲ. ಯಾವ ಸದಾಚಾರ ಭಾರಿ ಸುಲಭ, ದುರಾಚಾರ ಭಾರಿ ಕಷ್ಟ. ಮಾಡೋದು ಕಷ್ಟ, ಅನುಭವಿಸೋದು ಕಷ್ಟ. ಇದು ಮಾಡೋ ಸುಲಭ, ಅನುಭವಿಸೋದು ಸುಲಭ. ಆದ್ದರಿಂದ ಸುಸುಖಂ ಕರ್ತುಮ ಅವ್ಯಯಂ, ಅದು ಓದಿ ಪಾಸ್ ಆಗೋದು ಎಷ್ಟು ಸುಲಭ, ಕಾಪಿ ಹೊಡೆಯೋದು ಎಷ್ಟು ಕಷ್ಟ. ಶುರು ಮಾಡೋ ಯಾರು ಪೇಪರ್ ಅಲ್ಲಿಂದ ಶುರು ಮಾಡ್ತೇವೆ ರೀ, ಅದು ವರ್ಕ್ ಮಾಡಿದ್ದೋ ಮಾಡಿದ್ದೆ. ಯಾರದ ಪೇಪರ್ ಇದೆ, ಏನು ಮಾಡಬೇಕು, ಎಲ್ಲಿ ಬರುತ್ತೆ, ಏನೇನು ಬರ್ಕೋಬೇಕು, ಇದು ಎಲ್ಲೆಲ್ಲಿ ಇಟ್ಕೊಂಡು ಹೋಗ್ಬೇಕು, ತಲೆ ಕೆಟ್ಟ ಹೋಗ್ಬಿಡ್ತದೆ. ಸಿಕ್ಕ ಮತ್ತೆ ಬರಿಬೇಕಾದ್ರೆ ಹೀರು ಹೊಡೆದ ಬರೀ ಮುಂದೆ ನೋಡೋಂಗಿಲ್ಲ ನೋಡಿ, ಅಲ್ಲಿ ಇಲ್ಲಿ ಎಲ್ಲ ನೋಡ್ತಿರ್ಬೇಕು ಹೊರತು ಎಲ್ಲಿ ಸಿಕ್ಬಿಡ್ತಿರೋದು ಭಯ. ಇಷ್ಟು ಇವ್ರಿಗೆ ಏನು ಸುಮ್ಮನೆ ಬರೀ ದಿಶ್ಚಿಂತೆ ಅವ್ರಿಗೆ, ಯಾವ ಟೆನ್ಷನ್ನೇ ಇಲ್ಲ. ಆದ್ದರಿಂದ ಸುಸುಖಂ ಕರ್ತುಮ ವ್ಯಯಂ, ಸರಿಯಾದ ದಾರಿಯಲ್ಲಿ ಬದುಕೋದು ಭಾರಿ ಸುಲಭ, ತಪ್ಪು ದಾರಿಯಲ್ಲಿ ಹೋಗೋದು ಭಾರಿ ಕಷ್ಟ, ಹೋಗೋದು ಕಷ್ಟ, ಅನುಭವಿಸೋದು ಕಷ್ಟ. ಆದ್ದರಿಂದ ಅದಕ್ಕೆ ಹೋಗಲೇಬಾರದು ಅಂತ ಹೇಳ್ತಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮ್ ಅವ್ಯಯಂ. ಕೊನೆಗೆ ಫಲ ಏನ ಪರ ಅವ್ಯಯಂ, ಫಲ ಏನೋ ಸಿಕ್ತು, ಪರ್ಮನೆಂಟ್ ಅವ್ಯಯ, ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಇಷ್ಟೆಲ್ಲ ಕಷ್ಟಪಟ್ಟು ಇನ್ವಿಟೆಡ್ ಫಲ ಸಿಕ್ಕರೆ ಮತ್ತೆ ಯಾವುದೋ ಒಂದು ಟೆಂಪ್ರರಿ ಜಾಬ್ ಇರುತ್ತೆ, ಅದಕ್ಕೆ ಲಂಚ ಗಿಂಚ ಭಾರಿ ಕೊಂಡಕ್ಕೆ ಹೋಗೋದಿಲ್ಲ, ಅದಕ್ಕೆ ಆಮೇಲೆ ಹೋಗೇ ಬಿಡುತ್ತೆ, ಕೆಲಸ ಇರೋದಿಲ್ಲ. ಪರ್ಮನೆಂಟ್ ಆದ್ರೆ ಏನು ಮಾಡ್ತಾನಾಗ, ಒಂದು 2 ವರ್ಷದ್ದು ಡೋಸು ಪರವಾಗಿಲ್ಲ, ಆಮೇಲೆ ಉಳ್ಕೊಡುತ್ತೆ ಅಂತ ಹೇಳ್ತಾರೆ. ಅದು ಪರ್ಮನೆಂಟಿ ಮಾಡೋ ಪ್ರಯತ್ನ ಯಾವಾಗಲೂ ಸಾರ್ಥಕ, ಟೆಂಪ್ರರಿಗೆ ಪ್ರಯತ್ನ ಜಾಸ್ತಿ ಮಾಡಬಾರದಾದ್ರಿಂದ ಇದು ಪರ್ಮನೆಂಟ್. ಪರ್ಮನೆಂಟು ಪ್ರಯತ್ನ ಕಡಿಮೆ, ಎಷ್ಟು ಸುಲಭ ಅಂತ ಹೇಳ್ತಾರೆ. ಕರ್ತುಮ ಅವ್ಯಯಂ, ಅದನ್ನು ಜಾಸ್ತಿ ಏನಾಯಿತು ಈ ಜನಕ್ಕೆ, ಮೌನವನ್ನು ಹಿಡಿದು ಎಷ್ಟು ಸುಲಭ, ಯಾಕೆ ಜನ ಬಿಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಏನೇನು ಕಷ್ಟ ಇಲ್ಲ, ಬರೀ ನಾಲಿಗೆ ಇದೆ ಬಂದರೆ ಸಾಕು. ಕೃಷ್ಣಾಮೃತ ಮಾಡಲು ಆಚಾರ ಹೇಳಿದ್ದಾರೆ, ದೇವ್ರು ಕೊಟ್ಟ ನಾಲಿಗೆ ಇದೆ, ನಾರಾಯಣ ಅಂತ ಮಂತ್ರ ಇದೆ, ಅದನ್ನು ನರಕದಲ್ಲಿ ಬಿಡ್ತಾರಲ್ಲ ಏನು ಪಾಪಿಗಳು ಅಂತ ಹೇಳೋದಿಲ್ಲ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ತೇತದ್ ಅದ್ಭುತಂ. ನಾರಾಯಣನ ಮಂತ್ರ ಇದೆ, ದೇವ್ರು ಕೊಟ್ಟ ನಾಲಿಗೆ ಇದೆ, ನಾರಾಯಣ ಅಂದರೆ ವೈಕುಂಠಕ್ಕೆ ಹೋಗ್ತಾರೆ, ಅದು ಬಿಟ್ಟು ನರಕಕ್ಕೆ ಬಿಡ್ತಾರಲ್ಲ, ಅದ್ಭುತಂ, ಏನು ಆಶ್ಚರ್ಯ ಅಂತ ಹೇಳ್ತಾರೆ. ಸುಸುಖಂ ಕರ್ತುಮ ಅವ್ಯಯಂ, ರಾಜವಿದ್ಯಾ ಪ್ರಧಾನ, ಇಲ್ಲಿ ಬೇರೆಯವರು ಅಪಾರ್ಥ ಬರೆಯವರು ನಿಸ್ಸೀಮರು ಎಲ್ಲದರಲ್ಲೂ ಕೂಡ. ಇದು ರಾಜರು ತಿಳ್ಕೊಬೇಕಾದ ವಿದ್ಯೆ ಅಂತ ಅರ್ಥ ಪಡ್ಬಿಡ್ತಾರೆ ಬೇರೆಯವರು. ಇದು ರಾಜವಿದ್ಯೆ, ಯಾವ ಪ್ರಕಾರ ಏನರ್ಥ ರಾಜವಿದ್ಯೆ ಅಂದರೆ, ನಾವು ಅರ್ಜುನ ಕ್ಷತ್ರಿಯ ಅರ್ಥ ತಲೆ ಉಯಿರು ಓಡಿಸೋ, ಅರ್ಜುನ ಕ್ಷತ್ರಿಯ ಕೃಷ್ಣನು ಕ್ಷತ್ರಿಯ ರಾಜವಿದ್ಯೆ ಮಾತಾಡ್ತಾರೆ, ನಮಗೇನು ಬ್ರಾಹ್ಮಣರಿಗೆ ಕೆಲಸ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಇದು ರಾಜವಿದ್ಯೆ ಅಂದ್ರೆ ಹಾಗಲ್ಲ, ಇದು ರಾಜಮಾರ್ಗ ಹೋಗೋದು, ರಾಜಮಾರ್ಗ ಅದೇನರ್ಥ, ರಾಜರೋಡಣ ದಾರಿ ಅಲ್ಲ, ಗೊತ್ತಾಯ್ತಾ? ವೇರ್ ಬೆಸ್ಟ್ ಪಾದ ದಾರಿ, ಪ್ರಧಾನವಾದ ದಾರಿ ಅಂತ ಅರ್ಥ ರಾಯಲ್ ರೋಡ್, ರಾಜವಿದ್ಯೆ. ಅದು ಇಂಥದ್ದೆಲ್ಲ ಅರ್ಥ ಆಗದೆ ಇದ್ದವ್ರು ಇನ್ನೇನು ಗೀತಾರ್ಥ ಹೇಳ್ತಾರೆ ಅವರು, ಇಂಥ ಅರ್ಥ ಬರೀತಾರೆ ಭಾಷೆದಲ್ಲಿ ಅವರೆಲ್ಲ, ಅದನ್ನು ಓದ್ಕೊಂಡು ಜನ ಇರ್ತಾರೆ ಕೂಡ, ತಪ್ಪು ತಪ್ಪ ಬರೀತಿರ್ತಾರೆ. ರಾಜವಿದ್ಯಾ ತಕ್ಷಣಾಚಾರ ಪ್ರಧಾನ ವಿದ್ಯಾ, ಪ್ರಧಾನವಾದ ವಿದ್ಯೆ ಇದು, ಇದನ್ನು ತಿಳ್ಕೊ. ರಾಜಗುಹ್ಯಂ ಶಬ್ದಕ್ಕೆ ಅದೇ ಅರ್ಥ, ಮತ್ತೆ ಬರಲಿಲ್ಲ ಅದಕ್ಕೆ. ರಾಜ ತಿಳ್ಕೊಬೇಕಾದ ರಹಸ್ಯ ಅಲ್ಲ, ಪ್ರಧಾನ ರಹಸ್ಯ. ಹಿಂದೆ ಹೇಳಿದ ಸರ್ವ ಇದು ಗುಹ್ಯತಮಂ ಅಂತ ಹೇಳಿದ್ರಿಂದ ರಹಸ್ಯಗಳಲ್ಲೂ ರಹಸ್ಯ, ರಾಜ ರಹಸ್ಯ. ಪವಿತ್ರಂ, ಇದು ಪವಿತ್ರ ಅದೆಲ್ಲ ಕಾಮನ್. ಪವಿತ್ರಂ ಇದಂ ಉತ್ತಮಂ, ಇದಕ್ಕಿಂತ ಬೆಟರ್ ಹೇಳು ಅಂದರೆ ಇದೇ ಬೆಸ್ಟ್. ಆದ್ದರಿಂದ ಇನ್ನೊಂದು ಬೆಟರ್ ಪ್ರಶ್ನೆ ಬರಲೇ ಇಲ್ಲ. ಪ್ರತ್ಯಕ್ಷ ಅವಗಮಂ, ಪ್ರತ್ಯಕ್ಷ ಅವಗಮಂ, ಕಣ್ಣಿಗೆ ಕಾಣುತ್ತೆ ಫಲ ಅಂತ ಹೇಳ್ತಾರೆ. ಧ್ರುವ ತಪಸ್ಸು ಮಾಡಿದ, ಕಣ್ಣಿಗೆ ಕಾಣಿಸಿದ ಫಲ. ಇವತ್ತು ಸತ್ಯಾನುಷ್ಠಾನ ಧರ್ಮಾನುಷ್ಠಾನ ಮಾಡಿ ಏನಾಗುತ್ತೆ, ರಾಯರಂತವ್ರು ಇದ್ದಾರೆ, ಅವ್ರು ಸಾಧ್ಯ ಫಲ ಕೊಡೋರು. ಕಣ್ಣಿಗೆ ಕಾಣುತ್ತಾ ಇಲ್ಲ ಈಗ, ಸತ್ಯ ಧರ್ಮರತ ಏಚ ಅವರಿದ್ರು, ಇವತ್ತು ಫಲ ಕಾಣ್ತಾ ಇದೆ ಈಗಾಗಲೇ. ಪ್ರತ್ಯಕ್ಷ ಅವಗಮಂ, ಈಗ ರಿಯಲೈಸ್ ಇಟ್ ಅಂತ ಅರ್ಥ, ಇಲ್ಲೇ ಅನುಭವಿಸ್ಬೋದು ನೀನು. ಅದು ಅದಕ್ಕೆ ಫಲನೇ ಇಲ್ಲ, ಅನುಭವಿಸ್ಲಿಕ್ಕೆ ಬರೋದಿಲ್ಲ ಅದನ್ನು. ಧರ್ಮ್ಯಂ, ಮತ್ತು ಧರ್ಮದ್ದು, ಧರ್ಮಕ್ಕೆ ಅನುಗುಣವಾದದ್ದು, ಧರ್ಮಕ್ಕೆ ಸಾಧನವಾದದ್ದು. ಧರ್ಮ ಅಂದರೆ ಪರಮಾತ್ಮ, ಧರ್ಮ ಅಂದರೆ ಪರಮಾತ್ಮನಿಗೆ ಪ್ರಿಯವಾದದ್ದು. ಸುಖಂ ಸುಸುಖಂ, ಕರ್ತುಂ ಸುಸುಖಂ, ಮಾಡಲಿಕ್ಕೆ ಭಾರಿ ಸುಲಭ. ಅವ್ಯಯ ವ್ಯಯ ನಾಶ, ಅವ್ಯಯ ನಾಶರಹಿತ, ನಿತ್ಯ ಫಲ ಕೊಡುತ್ತೆ. ಈ ಟೀಕರಾಜ ಬರೀತಾರೆ. ರಾಜ ರಾಜ್ಞಾಂ ಅಶ್ವಪತಿ ಜನಕಾದೀನಾಂ ವಿದ್ಯಾ ರಾಜವಿದ್ಯಾ ಇತಿ ಕಶ್ಚಿತ್ ತದ ಸತ್ ಬರೆದರು. ರಾಜ ಅಂತ ಹೇಳಿದರೆ ಅಶ್ವಪತಿ ಜನಕಾದಿಗಳು, ಅವರು ತಿಳ್ಕೋಬೇಕಾದ ವಿದ್ಯೆ ಅಂತ ವ್ಯಾಖ್ಯಾನ ಮಾಡ್ತಾರೆ, ಅದು ತಪ್ಪು ವ್ಯಾಖ್ಯಾನ ಅಂತ ಹೇಳಿ ತಿಳಿಸಿದ್ರು. ಮುಂದೆ ತದ ಸತ್, ಅದು ಸರಿಯಾದ ಅರ್ಥ ಅಲ್ಲ. ಬ್ರಾಹ್ಮಣಾದೀನಾಂ ಅನಧಿಕಾರ ಪ್ರಸಂಗಾದಿತಿ ಭಾವೇನಾಹ, ಹಾಗೆ ಬ್ರಾಹ್ಮಣಾದಿಗಳೆಲ್ಲ ಭಗವದ್ಗೀತೆ ಓದಲಿಕ್ಕೆ ಬೇಕೇ ಆಗಿರಲಿಲ್ಲ, ತಪ್ಪಾಗ್ತಿತ್ತು. ರಾಜೇತಿ ರಾಜೇವ ರಾಜ, ರಾಜನಂತೆ ಅಂದರೆ ಪ್ರಧಾನ ರಾಜ ಹೇಗೆ ಊರಿಗೆ ಪ್ರಧಾನನೋ ವಿದ್ಯೆಗಳಲ್ಲಿ ಪ್ರಧಾನ ಇದು ಹಾಗೆ ಅದಕ್ಕೆ ರಾಜವಿದ್ಯಾ ಅಂತ ಹೆಸರು. ರಾಜ್ಞೀಚಾಸೋ ವಿದ್ಯಾ ಚೈತೆ ರಾಜವಿದ್ಯಾ ಇತ್ಯರ್ಥ. ಬಿಡಿಸ್ಬೇಕಾದ್ರೆ ಎರಡು ರೀತಿ ಬಿಡಿಸ್ಬೇಕು, ರಾಜ್ಞಾಮ್ ವಿದ್ಯಾ ರಾಜವಿದ್ಯಾ ಅಂತ ಅವರು ಬಿಡಿಸ್ಬಿಟ್ರು. ರಾಜ್ಞಾಮ್ ವಿದ್ಯಾ ಅಂದ್ರೆ ಏನೋ, ರಾಜ ತಿಳ್ಕೊಳ್ಬೇಕಾದ ವಿದ್ಯಾ ಅಂತೇಳಿ. ಹಾಗಲ್ಲ, ರಾಜ್ಞೀಚ ಸಾ ವಿದ್ಯಾಚ, ಇದು ರಾಜ್ಞಿ ವಿದ್ಯಾ ಅಂದರೆ ಅತಿ ಶ್ರೇಷ್ಠವಾದಂಥ, ರಾಣಿ ಹೇಗೆ ರಾಜಪತ್ನಿಯಲ್ಲಿ ಶ್ರೇಷ್ಠರೋ ಹಾಗೆ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಅಂತ ಅರ್ಥ. ಇದರಿಂದ ವಿದ್ಯೆ ಎರಡು ಅಂತಾಯಿತು, ರಾಜವಿದ್ಯೆ ಬೇರೆ ಅರಾಜವಿದ್ಯೆ ಬೇರೆ. ಅಂದರೆ ಪ್ರಧಾನ ವಿದ್ಯೆ ಬೇರೆ ಅಪ್ರಧಾನ ವಿದ್ಯೆ ಬೇರೆ. ಲೌಕಿಕ ಇಲ್ಲ ಏನದು, ಅಪ್ರಧಾನ ವಿದ್ಯೆ. ಶಾಸ್ತ್ರಾಧ್ಯಯನ ಏನದು, ಪ್ರಧಾನವಾದ ವಿದ್ಯೆ. ಯಾವಾಗಲೂ ಯಾವ ವಿದ್ಯೆ ಇಟ್ಕೊಳ್ಬೇಕೋ ಪ್ರಧಾನ ವಿದ್ಯೆಯನ್ನು. ರಾಜ್ಞಿ ಚಾಸೋ ವಿಧಿ, ನಾವು ಕಾಮನ್ ಸೆನ್ಸೇ ಇದೆ. ಜನರಲ್ ಸಬ್ಜೆಕ್ಟ್ ಓದೋದು ಬೇರೆ, ಸಬ್ಜೆಕ್ಟ್ ಆಪ್ಷನ್ಸ್ ಹೇಗೆ ಓದ್ತಾರೆ, ಹೆಚ್ಚು ಮಾರ್ಕ್ಸ್ ಬರೋ ಓದ್ತಾರೆ, ಯಾಕೆ ಅದರಿಂದ ಮುಂದೆ ಇದು ಡಿಸೈಡ್ ಆಗುತ್ತೆ ಅಂತ. ಸಿಂಪಲ್ ಅದು. ರಾಜ್ಞಿ ಚಾಸೋ ವಿಧಿ, ಪ್ರತ್ಯಕ್ಷಂ ಬ್ರಹ್ಮ ಅವಗಮ್ಯತೆ ಏನ ತತ್ ಪ್ರತ್ಯಕ್ಷಾವಗಮಂ, ದೇವರನ್ನ ತೋರಿಸಿಕೊಡತಕ್ಕಂಥ ವಿದ್ಯೆ ಇದು. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ವಿದ್ಯೆ ಇದು. ಅಥವಾ ಅಕ್ಷೇಶು ಇಂದ್ರಿಯೇಷು ಪ್ರತಿ ಪ್ರತಿಷ್ಠಿತ ಇದೆ ಪ್ರತ್ಯಕ್ಷ, ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರಿದೆ. ಎಲ್ಲ ಇಂದ್ರಿಯಗಳಲ್ಲೂ ಇದ್ದು ಪರಮಾತ್ಮ ಇಂದ್ರಿಯಗಳನ್ನು ಇವು ಅಂತಃಪ್ರವೇಶ ನಿಯಮನ ಮಾಡೋದ್ರಿಂದ ದೇವರಿಗೆ ಪ್ರತ್ಯಕ್ಷ ಅಂತಲೂ ಹೆಸರು. ಅಂತ ದೇವರನ್ನು ತಿಳಿಸ್ಕೊಡ್ತಕ್ಕಂಥ ವಿದ್ಯೆ ಇದು. ಪ್ರತ್ಯಕ್ಷೇಣ ಅವಗಮ ಯಶೆ ಇತಿ ವ್ಯಾಖ್ಯಾನ ವಸತ್. ಪ್ರತ್ಯಕ್ಷೇಣ ಅವಗಮ ಅಂದರೆ ಬರೀ ಕಣ್ಣಿಗೆ ಕಾಣಿಸುತ್ತೆ ಅಂತ ಅರ್ಥ ಬರ್ತಾರೆ ಕೆಲವರು, ಅದು ತಪ್ಪರ್ಥ. ಭಗವನ್ ಮಹಾತ್ಮ್ಯಶ್ಯ ಶಾಸ್ತ್ರೀಯ ಸಮಧಿಗಮ್ಯತ್ವಾ, ಅವರ ಅರ್ಥ ಏನು ಅಂದರೆ ದೇವರು ಕಣ್ಣಿಗೆ ಕಾಣ್ತಾನೆ ಎಂಬ ಅರ್ಥದಲ್ಲಿ ಬರೀತಾರೆ. ದೇವರು ಎಂದೂ ಕಣ್ಣಿಗೆ ಕಾಣೋದಿಲ್ಲ. ಯಾರಾತ? ಶಾಸ್ತ್ರೈಕ ಸಮಧಿಗಮ್ಯ, ಶಾಸ್ತ್ರಯೋನಿತ್ವಾ. ಅದ್ವೈತೋದ್ಗಾರಸ್ಯ ಚ ಪ್ರಮಾಣ ವಿರುದ್ಧತ್ವಾತ್ ಇತಿ ಭಾವೇನಃ ಪ್ರತ್ಯಕ್ಷಮಿತಿ. ಮತ್ತಿದು ಅದ್ವೈತದ ಅರ್ಥ ಮಾಡಕ್ಕೆ ಟ್ರೈ ಮಾಡ್ತಾರೋ, ಅದ್ವೈತದ ಅರ್ಥ ಬಂದೇ ಇಲ್ಲ, ಅದು ಪ್ರಮಾಣ ವಿರುದ್ಧವಾದ ಅರ್ಥವಾಗುತ್ತೆ, ಅದರಿಂದ ಮಾಡಬಾರದು. ಶಾಸ್ತ್ರೈಕ ವೇದ್ಯಂ ಬ್ರಹ್ಮ ಕಥಂ ಪ್ರತ್ಯಕ್ಷಂ ಇತ್ಯತಃ ಅಕ್ಷೇಶು ಇತಿ ಪ್ರತ್ಯಕ್ಷ ಪರಮಾತ್ಮ. ದೇವರಿಗೆ ಪ್ರತ್ಯಕ್ಷ ಅಂದರೆ ಪರಮಾತ್ಮ ಅಂತ ಅರ್ಥ ಇದೆ. ಪ್ರತ್ಯಕ್ಷ ಶಬ್ದಕ್ಕೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಏನವು? ಪ್ರಮಾಣಗಳು. ಆ ಹೆಸರಿದೆ, ಜೊತೆಗೆ ಪ್ರತ್ಯಕ್ಷ ದೇವರ ಹೆಸರೇ ಇದೆ, ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರಿದೆ. ಯಾತಕ್ಕೆ ಅಂದರೆ ಪ್ರತಿ ಇಂದ್ರಿಯಗಳಲ್ಲೂ ಇದ್ದು ಇಂದ್ರಿಯಗಳ ಮೂಲಕವಾಗಿ ನಮಗೆ ಜ್ಞಾನಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡೋದ್ರಿಂದ ದೇವರಿಗೆ ಪ್ರತ್ಯಕ್ಷ ಅಂತ ಹೆಸರಿದೆ. ಪ್ರತಿ ಅಕ್ಷ ಅಂದ್ರೆ ಇಂದ್ರಿಯ, ಅಕ್ಷ ಪ್ರತಿ ಅಕ್ಷ ಪ್ರತ್ಯಕ್ಷ. ಪ್ರತ್ಯಕ್ಷ ಪರಮಾತ್ಮ ರಾಜ ಸಮಾಸೋಯಂ ನಾವಿ ಭಾವ ಇತಿ ಜ್ಞಾಪನ ಯರ ಪುಂಸಕೆ ಪ್ರಕೃತಿಯಪಿ ಪುಲ್ಲಿಂಗ ನಿರ್ದೇಶ ಅನ್ಯಥಾನ ಶ್ರೂಯೇತ. ಇಲ್ಲಿ ಹೇಳಬೇಕಾದ್ರೆ ಪ್ರಾಜ ಸಮಾಸ ಕೂಗತಿ ಪ್ರಾದಯ ಅಂತ ಸೂತ್ರ. ಇತಿ ಸೂತ್ರೇ ಕುಶಬ್ದೋ ಗತಿ ಸಂಜ್ಞಕಾ ಪ್ರಾದಶ್ಚ ಪ್ರಾದಯಶ್ಚ ಸಮರ್ಥೇನ ಸಮಸ್ಯತೆ ಇತಿ ದ್ವಿತೀಯ ಅಧ್ಯಾಯೋಕ್ತೆ ವ್ಯಾಕರಣ ಸೂತ್ರದ ಅಧ್ಯಾಯಗಳು. ಪ್ರಾದಿ ಈ ಅಧ್ಯಾಯ ಗೀತಾಧ್ಯಾಯ ದ್ವಿತೀಯ ಅಧ್ಯಾಯ ಅಂದರೆ ಪ್ರಾದಿ ಉಪಸರ್ಗೇಶು ಪಠಿತ ಪ್ರತಿಶಬ್ದಸ್ಯ ಅಕ್ಷಪದೇನ ತತ್ಪುರುಷ ಸಮಾಸೋ ನತು ಅಕ್ಷಂ ಪ್ರತಿ ಪ್ರತ್ಯಕ್ಷಂ ಇತಿ ಅವ್ಯಯೀ ಭಾವ. ಅಕ್ಷಂ ಪ್ರತಿ ಪ್ರತ್ಯಕ್ಷಂ ಅಂತ ಒಂದು ಬರುತ್ತೆ, ಅದು ಅವ್ಯಯಿ ಭಾವ ಸಮಾಸ, ಆ ಅರ್ಥ ಮಾಡಬಾರ್ದಿಲ್ಲಿ. ಗೊತ್ತಾಯ್ತಾ? ಪ್ರಾದಿ ಶಬ್ದ ಪ್ರಾದಿ ಪ್ರತಿ ಶಬ್ದಸ್ಯ ಅಕ್ಷಪದೇನ ತತ್ ಅದೇನಾಯ್ತು, ಅಕ್ಷಂ ಪ್ರತಿ ಅಂತ ಮಾಡಬೇಕೇ ಹೊರತು ಬೇರೆ ಅರ್ಥ ಮಾಡಬಾರ್ದು ಅಂತ ತಿಳಿಸಿದರು. ಅವ್ಯಯಿ ಭಾವತ್ವೇ ಪ್ರತ್ಯಕ್ಷಂ ಇತ್ತೇವ ನಿದರ್ಶೆ. ಅವ್ಯಯಿ ಭಾವ ಆಗಿದ್ದರೆ ಅದೇನಾಗ್ತಿತ್ತು, ಅವ್ಯಯ ಭಾವಕ್ಕೂ ಆ ಅವ್ಯಯಿ ಭಾವ ಸಮಾಸದ ಒಂದು ಪದಕ್ಕೂ ಈ ಪ್ರಾಜ ಸಮಾಸದ ಪದಕ್ಕೂ ಏನು ವ್ಯತ್ಯಾಸ ಅಂದರೆ, ಅವ್ಯಯ ಭಾವ ಆಗಿದ್ದು ನಪುಂಸಕದಲ್ಲಿ ಉಪಯೋಗಿಸು ಪ್ರತ್ಯಕ್ಷಂ ಅಂತ ಕರಿಬೇಕು. ಇಲ್ಲಿ ಆಚಾರ್ಯ ಏನು ಮಾಡಿದ್ದಾರೆ, ಪ್ರತ್ಯಕ್ಷ ಅಂತ ಅರ್ಥ ಬರೆದಿದ್ದಾರೆ. ಇತಿ ಪ್ರತ್ಯಕ್ಷ, ಪ್ರತ್ಯಕ್ಷ ಅಂಬುದು ಪ್ರಾಜ ಸಮೇತ, ಪ್ರಾಜ ಸಮೇತ ಪ್ರತ್ಯಕ್ಷಂ ಅಂದರೆ ಅವ್ಯಯ ಭಾವ ಸಮಾಸ. ಆಚಾರ್ಯರು ಇಲ್ಲಿ ಪ್ರಾಜ ಸಮಾಸ ಮಾಡಬೇಕೇ ಹೊರತು ಅವ್ಯಯ ಭಾವ ಮಾಡಬಾರದು ಅಂತ ಹೇಳೋದಕ್ಕೋಸ್ಕರ ಪ್ರತ್ಯಕ್ಷ ಅಂತ ಪುಲ್ಲಿಂಗ ಉಪಯೋಗಿಸಿದ್ದಾರೆ ಅಂತ ಟೀಕಾರಾಯರು ಸ್ಪಷ್ಟೀಕರಣ ಕೊಟ್ಟರು. ಅದರಿಂದ ನಮಗೇನು ಉಪಯೋಗ ಆಗುತ್ತೆ ಅಂದರೆ, ಬರೀ ಪ್ರತ್ಯಕ್ಷ ಮತ್ತು ನಪುಂಸಕಲಿಂಗ ಇದು ಬಿಟ್ಟಿದ್ದರೆ ಅದು ಪ್ರಮಾಣ ಎಂಬ ಅರ್ಥದಲ್ಲಿ ಉಪಯೋಗ ಆಗ್ತಿತ್ತು. ಪ್ರತ್ಯಕ್ಷ ಅಂತ ಪುಲ್ಲಿಂಗದಲ್ಲಿ ಪ್ರತ್ಯಕ್ಷ ಪುಲ್ಲಿಂಗದಲ್ಲಿ ಬಂದಿರೋದ್ರಿಂದ ಅದಕ್ಕೆ ದೇವರು ಅಂತ ಅರ್ಥ. ಡಿಫ್ರೆನ್ಸ್ ಗೊತ್ತಾಯ್ತಾ? ಪ್ರಾಜ ಸಮಾಸಕ್ಕೆ ಅರ್ಥನೇ ಬೇರೆ ಆಯಿತು, ಅವ್ಯಭಾವ ಸಮಾಸಕ್ಕೆ ಬೇರೆ ಅರ್ಥ ಆಗ್ತಾ ಇತ್ತು. ಅದು ಜಡ ಪದಾರ್ಥಕ್ಕೆ ಇಂದ್ರಿಯಕ್ಕೆ ಅರ್ಥ ಆಗ್ತಿತ್ತು, ಇದು ಇಂದ್ರಿಯ ಪ್ರೇರಕ ಪರಮಾತ್ಮನಿಗೆ ಪರ್ವ ಆಯಿತು. ಆದ್ದರಿಂದ ಪ್ರಾಜ ಸಮಾಸ ಮಾಡಬೇಕು. ಪ್ರಾಜ ಸಮಾಸದಲ್ಲಿ ಏನು ಹೇಳುತ್ತಾರೆ ಅಂತ ಕೇಳಿದರೆ, ಕೂಗತಿ ಪ್ರಾದಯ, ಅಲ್ಲಿ ಆದಯ ಪ್ರ ಮೊದಲಾದವುಗಳು ಏನಿವೆ ಅವುಗಳ ಜೊತೆಗೆ ಸೇರೋದು, ಪ್ರತಿ ಅಲ್ಲ ಅದು ಪ್ರ, ಆದ್ದರಿಂದ ಸರಿ ಹೋಯಿತು ಅಂತ ಅರ್ಥ. ತಥಾಚ ಶ್ರುತಿ ಪ್ರಾಜ್ಞಾಸ್ತು ಪ್ರತ್ಯಕ್ಷ ಅವಗಮ ಇತ್ಯರ್ಥ ಷಷ್ಠಿ ಸಮಾಸೋ ನಾಣ್ಯ ಅಭಾ ಇನ್ನೊಂದು ಅರ್ಥ ಹೇಳ್ತಾರೆ ಇತ್ಯಾಹು. ಮುಂದೆ ಪರಮಾತ್ಮೇತಿ, ಅದಕ್ಕೆ ಅರ್ಥ ಪರಮಾತ್ಮ ಅಂತ ಅರ್ಥ. ಇಷ್ಟಕ್ಕೆಲ್ಲ ದೇವರಿಗೆ ಅರ್ಥ ಅಂತ ಇಷ್ಟೆಲ್ಲ ಹೇಳ್ತೀರಲ್ಲ, ಇಂದ್ರಿಯದಲ್ಲೇ ಇದ್ದಾನೆ, ಅನುಗ್ರಹ ಮಾಡ್ತಾನೆ ಅಂತೇಳಿ ಪ್ರತ್ಯಕ್ಷ ಅಂತ ಅರ್ಥ ಮಾಡಿದರೆ ಇದಕ್ಕೇನು ಆಧಾರ ಅಂದರೆ, ತಥಾಚ ಶ್ರುತಿ, ಶ್ರುತಿಯಲ್ಲಿ ಹಾಗೆ ಬಂದಿದೆ. ಯಹ್ ಪ್ರಾಣೇ ತಿಷ್ಠನ್ ಪ್ರಾಣಾದಂತರ ಎಂ ಪ್ರಾಣೋ ನ ವೇದ ಯಶ್ಯ ಪ್ರಾಣ ಶರೀರಂ ಯಹ ಪ್ರಾಣಮಂತರೋ ಯಮಯತಿ ಏಷದೇ ಆತ್ಮ ಅಂತರ್ಯಾಮಿ ಅಮೃತ. ಅಂತರ್ಯಾಮಿ ಬ್ರಾಹ್ಮಣ ಅಂತೇಳಿ ಬೃಹದಾರಣ್ಯದಲ್ಲಿ ಬರುತ್ತೆ, ಆಗಿದೆ ಅದಾಗಲೇ. ಅದೆಲ್ಲದೂ ಕೂಡ ಅವನೇ ಅಂತರ್ಯಾಮಿ, ಅವನಿಗೆ ಏನಂತ ಕರೀತಾರೆ, ಅವನೇ ಅಮೃತ, ಅಂತರ್ಯಾಮಿ ಬ್ರಾಹ್ಮಣ ಅಂತ ಅದು ಹೆಸರು. ಎಲ್ಲವೂ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಮಾಡಿಸ್ತಾನೆ ಅಂತ ಹೇಳೋದಕ್ಕೋಸ್ಕರ ಅಂತರ್ಯಾಮಿ ಬ್ರಾಹ್ಮಣ ಅಂತ ಕರೆದಿದ್ದಾರೆ. ಅದರಲ್ಲ ಬ್ರಾಹ್ಮಣಗಳು ಅಂತ ವಿಭಾಗಗಳು, ರಾಮಾಯಣದಲ್ಲಿ ಕಾಂಡಗಳು, ಮಹಾಭಾರತದಲ್ಲಿ ಪರ್ವಗಳು, ಭಾಗವತದೊಳಗೆ ಸ್ಕಂದಗಳು, ಹಾಗೆ ಉಪಹಾರಾಂಡ ಉಪಶತ್ತಿನಲ್ಲಿ ಬ್ರಾಹ್ಮಣಗಳು ಅಂತ ಹೆಸರು. ಅವ್ಯಾಕೃತ ಬ್ರಾಹ್ಮಣ, ಅಂತರ್ಯಾಮಿ ಬ್ರಾಹ್ಮಣ, ಗಾರ್ಗಿ ಬ್ರಾಹ್ಮಣ, ಹೀಗೆಲ್ಲ ಬ್ರಾಹ್ಮಣ ಅಂತ ಹೆಸರಿಟ್ಟಿದ್ದಾರೆ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಆ ಬ್ರಾಹ್ಮಣ ಅಲ್ಲ, ಮತ್ತೆ ಏನದು? ಬ್ರಾಹ್ಮಣ ಮಂತ್ರ ಬ್ರಾಹ್ಮಣ ಉಪನಿಷತ್ ಅರಣ್ಯಕ ಅಂತ ವೇದದ ಭಾಗಗಳು ಆ ರೀತಿ ಮಾಡಿರೋದು. ಕೆಲವರಲ್ಲಿ ಬರೀ ಅಧ್ಯಾಯಗಳು, ಕೆಲವರಲ್ಲಿ ಬೇರೆ ಬೇರೆ ಹೆಸರು, ವಿದ್ಯಾ ಅಂತ ಕೆಲವು ಹೆಸರು, ವಿದ್ಯಾಗಳು ಎಲ್ಲ ಛಾಂದೋಗ್ಯದಲ್ಲಿ ಬರೀ ಮೊದಲು ವಿದ್ಯೆ ಆ ವಿದ್ಯೆ ಅಂತ ಆ ಹೆಸರುಗಳು ಬರೀ, ಇದರಲ್ಲಿ ಈ ವಿದ್ಯೆಗಳು ಒಂದೊಂದನ್ನು ಬೇರೆ ಮಾಡ್ತಾ ಹೋಗ್ತಾರೆ. ಆ ಹೆಸರು ಹಿಡಿಯತ್ತಷ್ಟೇ ಆ ಉಪನಿಷತ್ ಗೊತ್ತಾಗ್ಬಿಡುತ್ತೆ. ಬ್ರಾಹ್ಮಣ ಅಂತ ಪದ ಉಪಯೋಗಿಸ್ಬಿಟ್ಟು ಬೃಹದಾರಣ್ಯನೇ ಮಾತಾಡ್ತಾರೆ ಅಂತ ಅರ್ಥ, ಗೊತ್ತಾಯ್ತಾ? ಒಲ್ಲಿ ಅಂತ ಮಾಡಿದಾಗ ತೈತ್ತರಿಯ, ತೈತ್ತರಿಯದಲ್ಲಿ ವೈಲ್ಯಗಳು ಅಂತ ಕರೀತಾರೆ. ಆ ಹೆಸರಿಂದ ಅರ್ಥ ಮಾಡಿಕೊಂಡು ಉಪನಿಷತ್ ಯಾವ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕಾಂಡ ಅಂದ ತಕ್ಷಣ ರಾಮಾಯಣ ಅಂತ ಹಾಗಾಗುತ್ತಾ? ಹಾಗೆ ಸರ್ಗ ಮತ್ತು ಕಾವ್ಯಗಳಿಗೆಲ್ಲ ಸರ್ಗ, ಕಾವ್ಯಗಳಿಗೆಲ್ಲ. ಯೋ ವಾಚಿ ತಿಷ್ಠನ್ ಯಹ ಚಕ್ಷುಷಿ ತಿಷ್ಠನ್ ಇತ್ಯಾದಿ ಯಾಯೇಷು ಅಂತರಕ್ಷಿ ವಾಚಿ ತಿಷ್ಠನ್. ನೋಡಿ, ಪ್ರಾಣೇ ತಿಷ್ಠನ್, ವಾಚಿ ತಿಷ್ಠನ್, ಚಕ್ಷುಷಿ ತಿಷ್ಠನ್, ಪ್ರಾಣದಲ್ಲಿದ್ದು, ಮಾತಿನಲ್ಲಿದ್ದು, ಕಣ್ಣಿನಲ್ಲಿದ್ದು, ಅಂತರಕ್ಷಿಣಿ ಎಲ್ಲ ಹಿಡ್ತಿರೋದ್ರಿಂದ ಇವೆಲ್ಲ ಏನು? ಅಂತರ್ಯಾಮಿ ಅಂತ ಅರ್ಥ. ಒಳಗಿರೋನು ಅಂದ್ರೆ ಯಾರು? ಅಂತರ್ಯಾಮಿ ಅಂತ ತಾತ್ಪರ್ಯ. ಹೀಗಿರೋದ್ರಿಂದ ಪ್ರತ್ಯಕ್ಷ ಪ್ರತಿ ಇಂದ್ರಿಯಗಳ ಒಳಗಿದ್ದು ಪ್ರೇರಕನಾದವನು ನಾರಾಯಣ ಎಂಬ ಅರ್ಥದಲ್ಲಿ ಪ್ರತ್ಯಕ್ಷ ಪರಮಾತ್ಮ ಅಂತ ಅರ್ಥ. ಅಂಗುಷ್ಟ ಮಾತ್ರ ಅಂತರ್ಯಾಮಿ ಅಧಿಕರಣ ಅಲ್ಲ, ಅಂತರ್ಯಾಮಿ ಬ್ರಾಹ್ಮಣ ಬೃಹದಾರಣ್ಯದೊಳಗೆ, ಅದನ್ನ ಅಂತರ್ಯಾಮಿ ಅಂತೇಳಿ ಬ್ರಹ್ಮಸೂತ್ರದಲ್ಲಿ. ಅಂತರ್ಯಾಮಿ ಅಧಿಕರಣ ಬೇರೆ, ಅಂತರ್ಯಾಮಿ ಬ್ರಾಹ್ಮಣ ಬೇರೆ. ಶ್ರುತಿಯೆಲ್ಲ ಬ್ರಾಹ್ಮಣ ಅಂದ್ರೆ ಉಪನಿಷತ್ತು, ಸೂತ್ರದಲ್ಲಿ ಅದ್ರ ವಿಮರ್ಶೆ, ಸೂತ್ರದಲ್ಲಿ ಬರೋದು ಡಿಸ್ಕಷನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂತರ್ಯಾಮಿ ಯಾರು ಅಂತ ಪ್ರಶ್ನೆ ಬಂದ್ರೆ ಅವ್ರು ಜೀವ ಅಂತ ಅರ್ಥ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅದಕ್ಕಾಗಲ್ಲ, ಅಂತರ್ಯಾಮಿ ಅಧಿಕರಣ ನಾರಾಯಣ ಅಂತ ಸೂತ್ರ. ಪರಮಾತ್ಮನು ಅಲ್ಲಿ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ